ಸರ್ವಾಂ ರಘುಪ್ರೇಮ ತೀರ್ಥಂ ವಂದೇಹ್ಯಭೀಷ್ಟದ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾಗಿರತಕ್ಕಂಥ ಭಾಗವತದ ಆದಿಯಲ್ಲೇ ನಿರೂಪಣೆ ಮಾಡುತ್ತಾ ಇದ್ದಾರೆ. ಮನಸ್ಸನ್ನು ಶ್ರೀಹರಿಯ ಪದಾರವಿಂದದಲ್ಲಿ ಇಡುವುದೇ ಪ್ರಧಾನವಾದ ಸಾಧನ. ಸಾಧನಾ ಮಾರ್ಗದ ಅಂದರೆ ಪ್ರೋಷ್ಠಪದಿಯಲ್ಲಿ ಬರತಕ್ಕಂಥ ಅಂದರೆ ಭಾಗವತದಲ್ಲಿ ಬಂದಿರತಕ್ಕಂಥ ವಿಶೇಷ ತತ್ವ ಏನು ಅಂದರೆ ನಮ್ಮ ಸಾಧನೆ ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಮೊದಲನೆಯ ಸ್ಕಂಧ ಎರಡನೇ ಅಧ್ಯಾಯದಲ್ಲೇ ಕೊಟ್ಬಿಟ್ಟಿದ್ದಾರೆ, ಪೂರ್ಣ ಝಳಪಿಸಿ ಕೊಟ್ಟಿದ್ದಾರೆ. ಅದನ್ನು ಒಂದು ಸಲ ಪಕ್ಷಿ ನೋಟ ನೋಡಿ ಮಿಕ್ಕದ್ದನ್ನು ಮುಂದಕ್ಕೆ ಹೋಗೋಣ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ರಥೋಕ್ಷಜೆ ಅಹೈತುಕಿ ಅವ್ಯವಹಿತ ಯಯ ಆತ್ಮ ಆಶು ಪ್ರಸೀದತಿ. ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾವ ಆಚರಣೆ ಮಾಡಬೇಕು, ಯಾವ ಧರ್ಮಾಚರಣೆ ಮಾಡಬೇಕು, ಏನೇನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ನಾವು ಧರ್ಮಾಚರಣೆ ಅಂತ ಇಟ್ಟುಕೊಂಡಾಗ ವ್ರತ ಏನೇನು ಮಾಡ್ತೀವಿ ಅದು ಒಬ್ಬರನ್ನು ನೋಡಿ ಮಾಡೋದು ಅಂತ ಸಾಮಾನ್ಯವಾಗಿರುತ್ತೆ. ಅವರು ವಿಷ್ಣು ಪಂಚಕ ಮಾಡಿದರು, ನಾನು ಮಾಡೋಣ, ತಪ್ಪಲ್ಲ. ಒಳ್ಳೆ ವಿಷಯವನ್ನು ಇನ್ನೊಬ್ಬರಿಂದ ನೋಡಿ ಕಲಿಯೋದು ತಪ್ಪಲ್ಲ, ಸರಿಯೇ ಮಾಡಬೇಕು ಹಾಗೆ. ಆದರೆ ಈ ಸಾಧನಾ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಏನು ಅಂದರೆ ಮನಸ್ಸು ದೇವರಲ್ಲಿ ಸದಾ ನಿಲ್ಲೋದೇ ಸಾಧನ. ಮನಸ್ಸು ದೇವರಲ್ಲಿ ಸದಾ ನಿಲ್ಲೋದೇ ಸಾಧನ. ಆ ಮನಸ್ಸು ದೇವರಲ್ಲಿ ಸದಾ ನಿಲ್ಲಲಿಕ್ಕೆ ಯಾವ ಕರ್ಮಗಳು ಕಾರಣವೋ ಅದು ಸಾಧನ. ವ್ರತಾನುಷ್ಠಾನ ಹೇಳಿದ್ದಾರಲ್ವ, ಅಂದರೆ ಎಲ್ಲರಿಗೂ ಎಲ್ಲವೂ ದೇವರಲ್ಲಿ ಮನಸ್ಸಿಡಲಿಕ್ಕೆ ಕಾರಣ ಆಗೋದಿಲ್ಲ. ಇದು ರಹಸ್ಯ ನೋಡಿ ಹೇಳುತ್ತೇನೆ. ಸ್ವಾಮಿಗಳನ್ನೇ ಅನೇಕ ಜನರನ್ನು ತಗೊಂಡಾಗ ಕೆಲವರಿಗೆ ಸದಾ ಗ್ರಂಥಾವಲೋಕನ ಪಾಠ ಪ್ರವಚನದಲ್ಲಿ ದೇವರಲ್ಲಿ ಮನಸ್ಸು ಬರುವಷ್ಟು ಬೇರೊಂದರಲ್ಲಿ ಬರಲ್ಲ. ವಿದ್ಯಾಮಾನ್ಯರೇ ಹೇಳುತ್ತಿದ್ದುಂಟು, ನನಗೆ ಪಾಠ ಪ್ರವಚನದಲ್ಲಿ ದೇವರಲ್ಲಿ ಮನಸ್ಸು ಬರುವಷ್ಟು ಅಂದರೆ ಮಿಕ್ಕದಲ್ಲಿ ಬರಲ್ಲ ಅಂತಲ್ಲ, ಇಲ್ಲಿ ಜಾಸ್ತಿ ಬರುತ್ತಾದ್ದರಿಂದ ಅಲ್ಲೇ ಹೆಜ್ಜಿರುತ್ತೇನೆ. ಹಾ, ಇನ್ನು ಪಕ್ಕದಲ್ಲಿ ಮಠ ಇತ್ತು, ಯಾವುದು, ಶ್ರೀಪಾದರಾಜ ಮಠ. ಅಲ್ಲಿ ಸ್ವಾಮಿಗಳು ಬಂದು ಹೋದರು, ವಿಜ್ಞಾನ ನಿಧಿಗಳು ಹೋದ. ಅವರನ್ನು ನೋಡಿದರೆ ಬೆಳಿಗ್ಗೆ ಕೂತರೆ ಸಂಜೆ ಪರ್ಯಂತ, ಏಕಾದಶಿ ಬಂದರೆ ಅವರಿಗೆ ಹಬ್ಬ. ಬೆಳಿಗ್ಗೆ ಆಸನದಲ್ಲಿ ಕೂತರೆ ನಾವು ನೋಡಿದ್ದೆ ಸಂಜೆ ಪರ್ಯಂತ ಜಪ 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 ಜಪ. ಅವರಿಗೆ ಜಪ ಮಾಡಿದರೆ ದೇವರಲ್ಲಿ ಮನಸ್ಸು ನಿಲ್ಲುವಷ್ಟು ಬೇರೆ ಇದರಲ್ಲಿ ಬರ್ತಾ ಇದ್ದಿಲ್ಲ, ಅದಕ್ಕೆ ಜಪ ಹಿಡ್ಕೊಂಡ್ರು. ಕೆಲವರಿಗೆ ಪಾರಾಯಣ ಮಾಡಿದರೆ ಹೆಚ್ಚಿಗೆ ಮನಸ್ಸಲ್ಲಿ ಬರುತ್ತೆ, ಆದ್ದರಿಂದ ಅವರು ಪಾರಾಯಣ ಮಾಡಿದ್ರು, ಆದ್ದರಿಂದ ನಾನು ಪಾರಾಯಣ ಮಾಡುತ್ತೇನೆ ಅಂತ ಹೋಗಬೇಡ. ಅದು ಒಳ್ಳೆ ಕೆಲಸವೇ ಆದರೂ ನಿನ್ನ ಮನಸ್ಸು ಯಾವ ಧಾರ್ಮಿಕ ಕರ್ಮಗಳೇ ವ್ರತ ಉಪವಾಸ ಏನೇನಿದೆ ಎಲ್ಲ ಪಟ್ಟಿ ಇದೆ. ಯಾವುದನ್ನು ಮಾಡಿದರೆ ದೇವರಲ್ಲಿ ಮನಸ್ಸು ನನ್ನದು ನಿಲ್ಲತಾ ಇದೆ ಅಂತ ತಿಳ್ಕೊಂಡು ಆ ಒಂದು ಕರ್ಮದಲ್ಲಿ ಹೆಚ್ಚಿಗೆ ಮನಸ್ಸು ಕೊಟ್ಟರೆ ಮನಸ್ಸು ದೇವರಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಇದು ರಹಸ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಸವೈ ಪುಂಸಾಂ ಪರೋ ಧರ್ಮ ಯತಃ ಭಕ್ತಿ ಅಧೋಕ್ಷಜೆ. ನಾವು ಈ ಧರ್ಮಾನುಷ್ಠಾನವನ್ನು ಮಾಡುತ್ತಾ ಬರಬೇಕು. ಮಾಡುತ್ತಾ ಬಂದಾಗ ಒಂದು ಕಡೆ ನಾವು ಕೌಂಟರ್ ಚೆಕ್ ಅಂತ ಹೇಳ್ತಾರಲ್ಲ, ಅಂದರೆ ಚೆಕ್ ಮಾಡಿಕೊಳ್ಳುವುದು ನಮ್ಮಲ್ಲಿ ಏನು ಬರ್ತಾ ಇದೆ. ಭಕ್ತಿ ದಿನೇ ದಿನೇ ದೇವರಲ್ಲಿ ಹೆಚ್ಚಿಗೆ ಆಗ್ತಾ ಇದೆಯಾ ಇಲ್ವಾ ನೋಡ್ಕೋಬೇಕಂತೆ. ಒಂದು ವೇಳೆ ಆಗದಿದ್ದರೆ ಈ ಧರ್ಮಾನುಷ್ಠಾನ ಬದಲಾಯಿಸಬೇಕು. ಆ ಭಕ್ತಿ ಎಂಥದ್ದು ಬಂದಿರಬೇಕು. ಅಹೈತುಕಿ ಅವ್ಯವಹಿತ ಯಯ ಆತ್ಮ ಆಶು ಪ್ರಸೀದತಿ. ಆ ಭಕ್ತಿ ಎಂಥದ್ದಿರಬೇಕು ಅಂದರೆ ಯಾವ ನೆಪಗಳಿಂದ ಇರಬಾರದು, ಕಾರಣದಿಂದ ಕೂಡಿರಬಾರದು. ಕಾರಣ ಅಂದರೆ ಇದಕ್ಕಾಗಿ ಭಕ್ತಿ, ಇದು ಬಂದರೆ ಇದು ಕೊಟ್ಟರೆ ಮಾಡ್ತೇನೆ ಈ ಥರ ಇರಬಾರದು. ದೇವರಲ್ಲಿ ಸಹಜವಾಗಿ ಪ್ರೀತಿ ಬರ್ತಾ ಇರಬೇಕು. ಅಂದರೆ ಸಾಧನ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಆವಾಗ ಹೇಳುತ್ತಾರೆ, ದೇವರಲ್ಲಿ ಏನನ್ನೂ ಬೇಡದೆ ಅವನೇ ಬೇಕೆಂಬ ಪ್ರೀತಿ ಯಾವ ಅನುಷ್ಠಾನದಿಂದ ಬರ್ತಾ ಇದೆಯೋ ಅದೇ ನಿಮ್ಮ ಅನುಷ್ಠಾನ, ಅದು ಮಾಡಿ. ಕೊನೆಗೆ ವಾಸುದೇವನಲ್ಲಿ ಈ ಭಕ್ತಿ ಬಂದದ್ದನ್ನು ಇಟ್ಟರೆ ನಮಗೆ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದ ಹೈತುಕಂ, ಅಂದರೆ ಯಾವ ಕಶ್ಮಲವೂ ಇಲ್ಲದೇ ಇರುವಂತಹ ಜ್ಞಾನ ವೈರಾಗ್ಯಗಳನ್ನು ಹುಟ್ಟಾಕುತ್ತೆ ಈ ಭಕ್ತಿ, ದೇವರಲ್ಲಿ ಪ್ರಯೋಗ ಮಾಡಿದ ಭಕ್ತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ಕಥೆಯನ್ನು ಸದಾ ಕೇಳ್ತಾ ಬನ್ನಿ, ಅದೊಂದೇ ನಿಮಗೆ ಮಾರ್ಗ ಅಂದರು. ಹೇಗೆ ಕೇಳಬೇಕು ಅಂದರೆ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ಭಗವಂತನೇ ಎಲ್ಲರಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಪೂರ್ವಕವಾಗಿ ಯಾವ ಕಥೆಗಳನ್ನು ಕೇಳ್ತಾ ಇದ್ದೀವೋ ಅಲ್ಲಿ ಭಗವಂತನೇ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನ ಪೂರ್ವಕವಾಗಿ ದೇವರ ಭಕ್ತರ ಕಥೆಗಳನ್ನು ಕೇಳ್ತಾ ಬಂದರೆ ಆವಾಗ ಏನಾಗುತ್ತೆ ಅಂದರೆ ಹೇಳ್ತಾರೆ, ದೇವರು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿ ಒಳಗಿರತಕ್ಕ ಕಶ್ಮಲವನ್ನೆಲ್ಲ ಕತ್ತರಿಸಿ ಹಾಕಿ ನಮಗೆ ಮನಸ್ಸು ಪ್ರಸನ್ನ ಆಗುವಂತೆ ಮಾಡುತ್ತಾನೆ. ಅಂಥ ಪ್ರಸನ್ನವಾದ ಮನಸ್ಸಿನಿಂದ ಮತ್ತು ದೇವರಲ್ಲಿ ಮನಸ್ಸಿಟ್ಟರೆ ಪ್ರೀತಿಯಿಂದ, ಆವಾಗ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಘರ್ಷ ಜಾಯತೆ, ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಹೃದಯ ಗ್ರಂಥಿ ಅಂದರೆ ಲಿಂಗ ದೇಹ ಸುಟ್ಟಂತಾಗಿ ಬಿಡುತ್ತೆ ದೇವರ ದರ್ಶನ ಆದ ಕೂಡಲೇ, ನಂತರ ಕರ್ಮಗಳೆಲ್ಲ ಕಳೆದು ಹೋಗುವುದರಿಂದ ವಿಶೇಷವಾಗಿ ಶ್ರೀಹರಿಯ ಪಾದಾರವಿಂದವನ್ನು ಚಿಂತನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಆ ದೇವರಲ್ಲಿ ಮನದಾನ ಗುರಿ. ಅವಾಗ ಕೇಳತಾ ಬಂದರು, ಇಂಥ ಅದ್ಭುತವಾಗಿರತಕ್ಕಂಥ ತತ್ವಜ್ಞಾನ, ಇದಕ್ಕೆ ಭಾಗವತ ಅಂತ ಹೆಸರು. ಈ ಭಾಗವತವನ್ನು ನಾನು ವಿಶೇಷವಾಗಿ ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ಉಪದೇಶ ಕೊಡುವಾಗ ನಾನು ಅಲ್ಲೇ ಇದ್ದೆ, ನನಗೂ ಅದು ಉಪದೇಶ ಆಯಿತು. ಅದು ಎಷ್ಟು ನಾನು ಕೇಳಿದೆ ನಾನು ಅದನ್ನು ತಿಳಿಸಿಕೊಡುತ್ತೇನೆ. ಇಲ್ಲಿ ಹೇಳ್ತಾರೆ, ಹೇಳೋ ಕಾಲಕ್ಕೆ ಜ್ಞಾನಿಗಳು ಯಥಾಮತಿ ಹೇಳುತ್ತೇನೆ ಅಂತ ಶಬ್ದ ಪ್ರಯೋಗ ಆಗಿದೆ. ಯಥಾಮತಿ ಅಂದರೆ ನನಗೆ ಗೊತ್ತಿದ್ದಷ್ಟು ಅಂತ ಅರ್ಥ ಅಲ್ಲ. ಅಂದರೆ ಏನು ಅರ್ಥ ಅಂದರೆ, ಕೂತವರಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಹೇಳುತ್ತೇನೆ. ಶಿಷ್ಯ ಬುದ್ಧಿಂ ಅನತಿಕ್ರಮ್ಯ, ಜಾಸ್ತಿ ಹೇಳಿದರೆ ಸೋರಿ ಹೋಗುತ್ತೆ. ಅದಕ್ಕೆ ಶಿಷ್ಯರಿಗೆ ಕೂತವರಿಗೆ ಎಷ್ಟು ಹೇಳಿದರೆ ಸಾಕಾಗುತ್ತೋ ಅಷ್ಟೇ ಹೇಳುತ್ತೇನೆ ಅಂತ ಶಪಥ ಮಾಡಿ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಬಂತು, ಆ ರಾಜರ್ಷಿ ಆಗಿರತಕ್ಕಂಥ ಪರಿಷನ್ ಮಹಾರಾಜ ರಾಜ್ಯ ಬಿಡಬೇಕಾದ ಅವಶ್ಯಕತೆ ಏನು ಬಂದಿತ್ತು? ಯಾಕೆ ಒಂದನ್ನು ಬಿಡಬೇಕು ಅಂತಾದರೆ ಅದರ ಮೇಲೆ ಅಭಿಮಾನ ಇರಬೇಕು, ಇದ್ದಾಗ ಬಿಟ್ಟರೆ ಅದು ವೈರಾಗ್ಯ. ಇವರು ಮೊದಲೇ ಅದರ ಮೇಲೆ ಅಭಿಮಾನ ಬಿಟ್ಟು ಸದಾ ದೇವರ ಚಿಂತನೆ ಮಾಡುವಂಥವನೇ ಪರಿಚಿನ್ ಮಹಾರಾಜ, ತಿರುಗಾ ಬಿಡಬೇಕಾದ ಅವಶ್ಯಕತೆ ಹೇಗೆ ಬಂತು? ಅಷ್ಟೇ ಅಲ್ಲ, ಶುಕಾಚಾರ್ಯರು ಒಂದು ಆಕಳ ಕೆಚ್ಚಲಿಂದ ಹಾಲನ್ನು ಒಮ್ಮೆ ಕರಿಯಬೇಕಾದರೆ ಎಷ್ಟು ಸಮಯವೋ ಅಷ್ಟೇ ಸಮಯ ಒಬ್ಬ ಗೃಹಸ್ಥರ ಮನೆ ಹತ್ತಿರ ಬಂದು ನಿಲ್ಲತಾರಂತೆ ಭಿಕ್ಷೆಗಾಗಿ. ಅವರಿಗೆ ಭಿಕ್ಷೆ ಬೇಕಾಗಿಲ್ಲ, ಯಾಕೆ ಸಾವಿರಾರು ವರ್ಷಗಳ ಕಾಲ ಉಪವಾಸ ಇರುವ ತಾಕತ್ತವರಿಗಿದೆ. ಆಹಾರ ಇಲ್ಲದೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಇದ್ದುಕೊಂಡು ಬರೇ ಗಾಳಿಯನ್ನು ಭೋಜನ ಮಾಡಿ ಇರುವಂಥ ತಾಕತ್ತಿರುವವರು ಗೃಹಸ್ಥರ ಮನೆ ಮುಂದೆ ಬರ್ತಾರಂತೆ. ಯಾಕೆ ಅವು ತಿಥಿ ಕುರುವಂತದಾಶ್ರಮಂ, ಅವರ ವಿಶೇಷವಾಗಿ ಮನೆಯನ್ನು ಪವಿತ್ರ ಮಾಡಲಿಕ್ಕೆ ಬರ್ತಾರಂತೆ. ಅಂಥವರು ಈ ರಾಜನಿಗೆ 7 ದಿನಗಳ ಕಾಲ ಹೇಗೆ ಸಿಕ್ಕರಯ್ಯ? ಅಪರೂಪದ ಲಾಭ ಆಯಿತವರಿಗೆ. ಇವೆಲ್ಲ ನಮಗೆ ತಿಳಿಸಿಕೊಡಿ. ಅಷ್ಟೇ ಅಲ್ಲ, ವೇದವ್ಯಾಸರು ಭಾಗವತವನ್ನು ಬರೆದಿರುವಂತಹ ಕ್ರಮವನ್ನು ನಮಗೆ ತಿಳಿಸಿಕೊಡಿ ಎಂದಾಗ, ದ್ವಾಪರ ಯುಗ ಬರ್ತಾ ಇದೆ. ಆ ಬಂದಾಗಲೇನೆ ದ್ವಾಪರೇ ಸಮನುಪ್ರಾಪ್ತೆ ಅಂದರು. ಅಂದರೆ ಅರ್ಥ, ಇನ್ನು ದ್ವಾಪರ ಯುಗ ಬಂದಿದೆ, ಆವಾಗಲೇನೆ ಎಲ್ಲರ ಕಥೆಗಳನ್ನು ವೇದವ್ಯಾಸರು ಬರೆದು ಮುಗಿಸಿದ್ದಾರೆ. ಸ್ವಲ್ಪ ನೋಡಿ, ಭಾರತ ತೆಗಿತೀರಾ, ಭಾರತ ತೆಗೆದರೆ ಅದರಲ್ಲಿ ಪ್ರತಿಯೊಬ್ಬರು ಒಳಗೂ ಹೊರಗೂ ಮಾತಾಡಿಕೊಂಡದ್ದೆಲ್ಲ ಬರೆದಿದ್ದಾರೆ. ಆಸ್ ಇಟ್ ಈಸ್ ನಡೆದದೆ, ಅದು ಇತಿಹಾಸ. ಏನು ಮಾತಾಡಿದ್ದಾರೆ ಹಾಗೇ ಮಾತಾಡಿಕೊಂಡು, ಜಸ್ಟ್ ರೆಕಾರ್ಡ್, ವಿಡಿಯೋ ಮಾಡಿದರೆ ಹೇಗಿರುತ್ತೋ ಹಾಗೆ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ. ಆದರೆ ಇವರು ಬರೆಯೋ ಕಾಲಕ್ಕೆ ಅವ್ರು ಯಾರು ಹುಟ್ಟೇ ಇದ್ದಿಲ್ಲ. ಆ ಬರೆದವರು ಯಾರು ಹುಟ್ಟಿದ್ದಿಲ್ಲ. ಹುಟ್ಟಿದ ಮೇಲೆ ಅವರು ಮಾತಾಡೋದು, ಸಾಯೋದು, ಬಡ್ಕೊಳ್ಳೋದು ಎಲ್ಲ ಮೊದಲೇ ಬರೆದು ಬಿಡಬೇಕಾದರೆ. ಅದಕ್ಕೆ ಹೇಳ್ತಾರೆ, ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಮಹಾಭಾರತವನ್ನು ಬರೀಬೇಕಾದರೆ ವೇದವ್ಯಾಸರಲ್ಲದೆ ಇನ್ಯಾರಿಗೆ ಸಾಮರ್ಥ್ಯವಿದೆ ಅಂತ ಹೇಳ್ತಾರೆ. ಅಂತಹ ವೇದವ್ಯಾಸರು ಸರಸ್ವತಿ ನದಿ ತೀರದಲ್ಲಿರ್ತಕ್ಕಂಥ ತಮ್ಮ ಆಶ್ರಮದಲ್ಲಿ ಕೂತುಕೊಂಡಿದ್ದಾರೆ. ಚೂರು ಮುಖದಲ್ಲಿ ಚಿಂತೆ ಇದ್ದಂತೆ ಮುಖ ಇಟ್ಟು ಕೂತಿದ್ದಾರೆ. ಅಂಥ ಕಾಲಕ್ಕೆ ನಾರದರು ಬರ್ತಾ ಇದ್ದಾರಲ್ಲಿ. ನಾರದರು ಬಂದು, ತುಂಬ ಚೆನ್ನಾಗಿದೆ ಹೇಳ್ತಾ ಬರ್ತಾ ಇದ್ದಾರೆ. ನಾರದರು ಬಂದ ಕೂಡಲೇ ವೇದವ್ಯಾಸರು ಎದ್ದು ನಿಂತರಂತೆ. ಸಹಸಾ ಉತ್ಥಾಯ ಅಂತ ಭಾಗವತದಲ್ಲೇ ಬಂದದ್ದು, ನಾನು ಹೇಳೋದಲ್ಲ. ಹೇಳ್ತಾ ಇದ್ದಾರೆ, ನಾರದರು ಬಂದ ಕೂಡಲೇ ಸಹಸಾ ಪ್ರತ್ಯುತ್ಥಾಯ ಆಗತಂ ಮುನಿಹಿ ಪೂಜಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ. ದೇವ ಪೂಜಿತರಾಗಿರತಕ್ಕಂಥ ನಾರದರನ್ನು ನೋಡಿ ವೇದವ್ಯಾಸರು ಎದ್ದು ನಿಂತು ಅವರ ಕಾಲು ತೊಳೆದು ಅರ್ಘ್ಯವನ್ನು ಕೊಟ್ಟು ಎಲ್ಲ ಮಾಡಿದರಂತೆ. ಇಲ್ಲ, ಯಾರಿಗೆ ಯಾರು ಮಾಡಿದ್ರು? ಅದಕ್ಕೆ ಹೇಳ್ತಾ ಇದ್ದಾರೆ, ಇದನ್ನು ನೋಡೇ ಬಹಳ ಜನ ವೇದವ್ಯಾಸರು ಅಂದರೆ ಯಾರೋ ಒಬ್ಬ ಋಷಿಗಳು ಅಂತ ಬರೆದದ್ದು ಇದು ನೋಡಿ, ಅವರಿಗೆ ಆ ಬುದ್ಧಿ ಬರಲಿ ಅಂತಾನೆ ವೇದವ್ಯಾಸರು ನಾಟಕ ಆಡಿದರು. ನಾರದನು ಅವರ ಪೂಜೆ ತಗೊಂಡ್ರು. ಯಾಕೆ ಅಂತ ಹೇಳಿದ್ರೆ, ಸ್ವಾಮಿ ನೀ ಏನು ಮಾಡಿದ್ರೆ ಮಾಡಿಸ್ಕೋಬೇಕು, ನಿನ್ನ ಕಾಲು ತೊಳೆಯಂತ ತೊಳೆಯುತ್ತೀನಿ, ನನ್ನ ಕಾಲು ನೀನು ತೊಳಿತೀಯ ತೊಳೆಯಪ್ಪ, ನಿನ್ನಿಷ್ಟ, ಏನು ಬೇಕಾದರೂ ಮಾಡು, ನಿನ್ನ ಆಜ್ಞಾ ಅಂತ ನಾರದರು ಸ್ವೀಕಾರ ಮಾಡಿದರು. ಅದನ್ನು ಅವನಿಗೆ ಸಮರ್ಪಣೆ ಮಾಡಿದರು. ಕೊನೆಗೆ ಕೇಳಿದರು, ಅಯ್ಯ ನಿಮ್ಮ ಮುಖದಲ್ಲಿ ಏನೋ ಚಿಂತೆ ಇದ್ದಂತಿದೆ ಕೇಳಿದರು. ಹೌದಯ್ಯ, ನೀನೇ ಹೇಳಬೇಕು ಅದರ ಕಾರಣ ಏನು ಅಂತ. ಇವಾಗ ಡಾಕ್ಟರ್ ಹತ್ರ ಹೋದಾಗ ಈ ಸೈಕ್ರಿಯಾಟಿಸ್ಟ್ ಅಂತಿರ್ತಾರೆ, ಅವ್ರು ಕೇಳ್ತಾರೆ ಯಾಕೆ ದುಃಖ ಪಡ್ತಾ ಇದ್ದೀರಿ? ಏನೋ ಗೊತ್ತಾಗ್ತಾ ಇಲ್ರಿ, ಸಂಕಟ ಆಗ್ತಾ ಇದೆ, ನೀವೇ ಹೇಳಬೇಕು ಅಂತ ಡಾಕ್ಟರ್ನ ಹೇಳ್ತಾರಲ್ಲ ಆ ಥರ ಹೇಳ್ತಾರೆ. ನೀವು ಬ್ರಹ್ಮದೇವರ ಮಕ್ಕಳು, ನಿಮಗೆ ಗೊತ್ತಾಗುತ್ತೆ ನನ್ನೊಳಗೆ ಏನಿದೆಯೋ ನೀವೇ ಹೇಳಿ. ಅವಾಗ ಹೇಳ್ತಾರೆ, ನೀವು ಎಲ್ಲ ಮಾಡಿದ್ದೀರಿ, ವೇದ ವಿಭಾಗ ಮಾಡಿದ್ದೀರಿ, ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ದೀರಿ, ಪುರಾಣಗಳು ಮಾಡಿದ್ದೀರಿ, ಆದರೆ ಎಲ್ಲ ಕಡೆ ದೇವರ ತತ್ವ ವಿಚಾರ ಬಚ್ಚಿಟ್ಟು ಬರೆದಿದ್ದೀರಿ, ಅದನ್ನು ಬಿಚ್ಚಿಟ್ಟು ಒಂದು ಗ್ರಂಥ ಬರೆಯಿರಿ. ಹೌದಾ? ಅದಕ್ಕೇನಾದರೂ ಹೆಸರಿದೆಯಾ ಅಂತ ಹೇಳ್ತಾರೆ, ಅದೇ ಭಾಗವತ. ನೀವೇ ನಾರಾಯಣನೇ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟದ್ದು ಚತುಶ್ಲೋಕಿ ಭಾಗವತ. ಆ ನಾಲ್ಕು ಶ್ಲೋಕಗಳನ್ನೇ ಹೊತ್ತುಕೊಂಡು ನಾರದರು ಬಂದು ಉಪದೇಶ ತಗೊಂಡಂತಹ ನಾರದರು ವೇದವ್ಯಾಸರ ಮುಂದೆ ಇಡ್ತಾ ಇದ್ದಾರೆ, ಇದನ್ನೇ ಬಿಚ್ಚಿ ನಾಲ್ಕು ಶ್ಲೋಕಗಳಲ್ಲಿ ಇಡೀ ತತ್ವಜ್ಞಾನ ಗಂಟು ಹಾಕಿದ್ದಾರೆ. ಅದನ್ನು ಬಿಚ್ಚಿದರೆ 12 ಸ್ಕಂಧಗಳಾಗಿ ವಿಸ್ತಾರ ಆಯಿತು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ, ನಾನು ಹಿಂದೆ ಉಪಬರಹಣ ಎಂಬ ಗಂಧರ್ವ ದೊಡ್ಡವರನ್ನು ಹೇಳನ ಮಾಡಿದ್ದೆ, ನನಗೆ ರೂಪ ಮದ, ಗಾನದ ಮದ ಇತ್ತು, ಆ ಮದದಿಂದ ದೊಡ್ಡವರನ್ನು ಹೇಳನ ಮಾಡಿದ್ದೆ, ಅದಕ್ಕಾಗಿ ನಾನು ದಾಸಿಪುತ್ರನಾಗಿ ಹುಟ್ಟಿದ್ದೆ. ಆಕೆ ಚಾತುರ್ಮಾಸ್ಯ ಕಾಲದಲ್ಲಿ ಮಹಾನುಭಾವರ ಸೇವಾ ಮಾಡಲಿಕ್ಕೆ ತೊಡಗಿದ್ದು, ನಾನು ಅಲ್ಲಿ ಸೇವೆ ಮಾಡುತ್ತಾ ಇದ್ದೆ. ಆ ಜ್ಞಾನಿಗಳು ಯಾರು ಅಂದರು, ಇವರು ಸೇವಾ ಮಾಡಲಿಕ್ಕೆ ಚಾತುರ್ಮಾಸ್ಯಕ್ಕೆ ಕೂತಂಥ ಮಹಾನುಭಾವರು ಯಾರು ಅಂತ ಪ್ರಶ್ನೆ ಬಂತು. ಯಾರೂ ಅಲ್ಲ, ಸನಕ ಸನಂದನಾದಿಗಳೇ ಕೂತರಂತೆ. ಸನಕ ಸನಂದನಾದಿಗಳೇ ಚಾತುರ್ಮಾಸ್ಯಕ್ಕೆ ಕೂತಾಗ ಇವರು ಸೇವಾ ಮಾಡಿದ್ದು. ನಂತರ ವಿಶೇಷವಾಗಿ ಅವರು ನಿರಂತರ ಭಗವಂತನ ಚಿಂತನ, ಒಬ್ಬರಿಗೊಬ್ಬರು ಭಗವಂತನ ಕಥಾ ಹೇಳಿಕೊಳ್ತಾ ಇದ್ರೆ, ಅನುಸವಂ ಶುಣ್ವತಃ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸವಗಳು, ಪ್ರಾತಃಸವ, ಮಾಧ್ಯಂದಿನ ಸವ, ಸಾಯಂ ಸವ, ಮೂರು ಕಾಲದಲ್ಲಿ ದೇವರ ಕೀರ್ತನೆ ಮಾಡುತ್ತಾ ಇದ್ರೆ ಅದನ್ನು ಕೇಳಿ 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 ನನ್ನ ಮನಸ್ಸಿನಲ್ಲಿ ದೇವರ ಮೇಲೆ ಪ್ರೀತಿ ಹುಟ್ಟಿತು. ಅವರು ಕೊನೆಗೆ ಹೋಗುವಾಗ ನನಗೆ ರಹಸ್ಯಗಳನ್ನು ಹೇಳಿಕೊಟ್ಟು ಹೋದರು. ನನ್ನ ತಾಯಿ ರಾತ್ರಿ ಹೊತ್ತಿನಲ್ಲಿ ಆಕಳ ಹಾಲನ್ನು ಕರೆಯಲಿಕ್ಕೆ ಹೋದಾಗ ಹಾವು ಕಚ್ಚಿ ಸತ್ತು ಹೋದ್ದು ನಾನು ಹರಿಸಂಕಲ್ಪ ಅಂತ ತಿಳಿದುಕೊಂಡು ಒಪ್ಪನೇ ಹೊರಟೆ. ಅಲ್ಲ, ಅಲ್ಲೇ ಇರ್ಬೋದಾಗಿತ್ತಲ್ಲ, ಎಲ್ಲಿಗೆ ಹೊರಟದ್ದು ಅಂದ್ರೆ ಹೇಳ್ತಾರೆ, ಹೇಳಿದ್ದು ನನಗೆ ಉಪದೇಶ ಸರ್ವತ್ರ ದೇವರನ್ನು ನೋಡು ಅಂತ. ಆ ಸರ್ವತ್ರ ನೋಡಬೇಕಾದ್ರೆ ಹೊರಗೆ ಬರಬೇಕಲ್ಲ, ಅದಕ್ಕೆ ಎಲ್ಲ ಕಡೆ ಬಂದೆ. ಹೇಳ್ತಾರೆ ಎಲ್ಲ ಪಟ್ಟಣಗಳು ಎಲ್ಲ ನೋಡಿದರು, ಇವರ ನೋಟ ಪಟ್ಟಣದಲ್ಲಿ ಜನರಲ್ಲಿ ಇದ್ದಿಲ್ಲ, ಆಯಾ ಆಕಾರದಲ್ಲಿರುವ ದೇವರಲ್ಲಿತ್ತು. ಎಲ್ಲ ಕಡೆ ದೇವರನ್ನೇ ನೋಡುತ್ತಾ ಒಂದು ಸ್ಥಳಕ್ಕೆ ಬರ್ತಾರೆ. ಒಳ್ಳೆ ಸರೋವರ, ವೃಕ್ಷ ಎಲ್ಲ ಚೆನ್ನಾಗಿದೆ, ಅಲ್ಲಿ ಸ್ನಾನ ಮಾಡಿ ನೀರನ್ನು ಕುಡಿದು ನಂತರ ಧ್ಯಾನ ಮಾಡುತ್ತಾ ಕೊಡುತ್ತಾರೆ. ಧ್ಯಾನ ಮಾಡುವಾಗ ಅವರ ಮನಸ್ಸಿನಲ್ಲಿ ಭಗವದ್ ರೂಪ ಲೀಲಾ ಮಾತ್ರವಾಗಿ ದರ್ಶನ ಆಗುತ್ತೆ. ಪುನಃ ನೋಡ್ಲಿಕ್ಕೆ ಹೋದಾಗ ಅದೃಶ್ಯ ಆಗಿಬಿಡುತ್ತೆ. ಅವಾಗ ತುಂಬ ದುಃಖ ಪಡುತ್ತಾರೆ, ಆಕಾಶವಾಣಿ ಆಗುತ್ತೆ. ಅವಿಪಕ್ವ ಕಷಾಯಾಣಾಂ ದುರ್ದಶೋಹಂ ಕುಯೋಗಿನಾಂ, ಯಾರಿಗಾದರೆ ಇನ್ನ ಲಿಂಗದೇಹ ಪಕ್ವ ಆಗಿಲ್ಲವೋ ಅಂಥವರಿಗೆ ನನ್ನ ದರ್ಶನ ಆಗಲ್ಲ, ಈ ಜನ್ಮವಿಡೀ ನೀನು ತಪಸ್ಸು ಮಾಡು, ಬರೋ ಜನ್ಮದಲ್ಲಿ ನನ್ನ ದರ್ಶನ ಆಗುತ್ತೆ ಅಂತ ದೇವರು ಹೇಳಿದ್ದಕ್ಕೆ ಆಕಾಶವಾಣಿ. ಆ ರೀತಿಯಾಗಿ ನಾನು ತಪಸ್ಸನ್ನು ಮಾಡಿ ಶರೀರ ತ್ಯಾಗ ಮಾಡಿದೆ. ಈಗ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಬಂದಿದ್ದೇನೆ. ಅಷ್ಟೇ ಅಲ್ಲ, ಕೊಡುತ್ತಿದ್ದಾರೆ ಯೋಗಿಗಳು ವರ್ಷಗಳ ಕಟ್ಲೆ, ಸಾವಿರಾರು ವರ್ಷಗಳ ಕಟ್ಲೆ ತಪಸ್ಸು ಮಾಡಿದರೆ ಒಂದು ಕ್ಷಣ ದರ್ಶನ, ಮತ್ತು ಅದೃಶ್ಯ, ಮತ್ತ ತಪಸ್ಸು ಮಾಡಬೇಕು. ನಾರದರು ಹಾಗಲ್ಲಂತೆ ಹೇಳ್ತಾರೆ, ಕರೆದರೆ ಬರ್ತಾನಂತೆ ದೇವರು. ಹೇ ಕೃಷ್ಣ ಅಂದರೆ ಪ್ರತ್ಯಕ್ಷ ವರ ಕೊಟ್ಟಿದ್ದಾನೆ ದೇವರು ನಾರದರಿಗೆ, ನೀನು ಕರೆದರೆ ಪ್ರತ್ಯಕ್ಷ ನಿನ್ನ ಮುಂದೆ ಇರುತ್ತೇನೆ, ಯಾವಾಗ ಬೇಕಾದ್ರೆ ಕರಿ. ಇಂಥದ್ದು ನಾರದರಿಗೊಬ್ಬರಿಗೆ ಅನುಗ್ರಹ ಮಾಡಿದ್ದು. ಅದಕ್ಕೆ ಹೇಳ್ತಾರೆ, ನನಗೆ ಸ್ವಾಮಿ ಸಿಕ್ಕದ್ದೇ ಈ ಜ್ಞಾನದಿಂದ, ಅಂಥ ಜ್ಞಾನವನ್ನು ನೀವು ತಿಳಿಸಿಕೊಡಿ ಅಂದಾಗ ನಾರದರಿಗೆ ಯಾವ ಜ್ಞಾನ ಬಂದಿತ್ತೋ ಆ ಜ್ಞಾನವನ್ನು ನಮಗೆ ಕೊಟ್ಟರು ವೇದವ್ಯಾಸರು. ಅಂದರೆ ನಾರದರು ಹೇಗದನ್ನು ಅನುಷ್ಠಾನಕ್ಕಿಟ್ಟರೋ ನಾವು ಅದೇ ರೀತಿಯಲ್ಲಿ ಅನುಷ್ಠಾನಕ್ಕಿಟ್ಟರೆ ದೇವರು ನಮಗೆ ಸಿಗೋದು ಖಚಿತ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತ. ಇನ್ನು ಭಾಗವತದ ಕಥಾಭಾಗವನ್ನು ಶುರು ಮಾಡುತ್ತಾ ಇದ್ದಾರೆ. ಅಲ್ಲಿ ಕೌರವರ ಸಂಹಾರ ಆಯಿತು. ಕೌರವರ ಸಂಹಾರ ಆದ ಮೇಲೆ ಅದರಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ ದುರ್ಯೋಧನ. ಬಿದ್ದಿರುವಾಗ ಕೊನೆ ಘಳಿಗೆಯಲ್ಲಿ ಹೋಗಿದ್ದವರೇ ಅಶ್ವತ್ಥಾಮಾಚಾರ್ಯರು. ದುರ್ಯೋಧನ ಕಲಿ ಅವನು ಮಾಡುವುದೆಲ್ಲ ಅಂಥದ್ದೇ ಮಾಡುತ್ತಾನೆ. ಏನು ಮಾಡಿದ, ಅವರ ತಲೆ ಮೇಲೆ ಮಣ್ಣು ಹಾಕಿದ. ಅಶ್ವತ್ಥಾಮಾಚಾರ ತಲೆ ಮೇಲೆ ಯಾಕೆ ಮಣ್ಣು ಹಾಕೋದು ಅಂದರೆ, ನೀವೇ ನನ್ನ ಸೈನ್ಯದಲ್ಲಿ ಉಳಿದವರು, ಉಳಿದದ್ದೇ 3 ಜನ, ಇದಕ್ಕೆ ನಾಯಕರು ನೀವೇ, ನಿಮ್ಗೆ ಅಭಿಷೇಕ ಮಾಡ್ತಾ ಇದ್ದೇನೆ, ಅಭಿಷೇಕ ಮಾಡಲಿಕ್ಕೆ ನೀರಿಲ್ಲ, ಮಣ್ಣಿದೆ ಅಂತ ಮಣ್ಣು ಹಾಕಿದ. ನನ್ನ ನಂಬಿದವರಿಗೆ ಮಣ್ಣೇ ಗತಿ ಅಂತ ತೋರಿಕೊಟ್ಟವ. ನಂತರ ಹೇಳುತ್ತಾನೆ, ನನ್ನ ಹೆಂಡತಿಯಲ್ಲಿ ನೀವು ಸಂತಾನ ಪಡೆಯಬೇಕು, ನನ್ನ ವಂಶ ಮುಂದುವರಿಬೇಕು, ಹಾಗೆ ಪಾಂಡವರ ಸಂತತಿ ನಿರ್ನಾಮ ಆಗಬೇಕು, ಮಾತು ಕೊಡಿ. ಕೊಟ್ಟರು ಯಾರು, ಅಶ್ವತ್ಥಾಮಾಚಾರ್ಯ. ಮಾತು ಕೊಟ್ಟ ಕೂಡಲೇ ಅವರು ಆತನ ಹೆಂಡತಿ ಕಡೆ ಕಣ್ಣೆತ್ತಿ ನೋಡಲಿಲ್ಲ. ನಿನಗೆ ಸಂತಾನ ಕೊಡುತ್ತೇನೆ ಅಂತ ಹೇಳಿದ ಕೂಡಲೇ ಬ್ರಹ್ಮಚರ್ಯ ಹೋಗಿಬಿಡ್ತು, ಬ್ರಹ್ಮಚರ್ಯ ಹೋಗಿಬಿಡ್ತವರದ್ದು. ಆದರೆ ಅಂಥ ರುದ್ರದೇವರಿಗೇನೆ ಕಲಿಕಾಟ ತಪ್ಪಿಲ್ಲ, ಯಾಕೆ ಅವನ ಅನ್ನ ಉಂಡದ್ದಕ್ಕೆ, ಅವನ ಅನ್ನ ಉಂಡದ್ದಕ್ಕೆ ಅವನು ಹೇಳಿದಂತೆ ಕೇಳಬೇಕಾಯಿತು. ಅದಕ್ಕೆ ಹೇಳುತ್ತಾರೆ, ಪರ ಅನ್ನ ನಿಯಮ ಇಟ್ಟುಕೊಳ್ಳಿ, ಪರ ಅನ್ನ ನಿಯಮ, ಇನ್ನೊಬ್ಬರು ಅನ್ನವನ್ನು ತಿನ್ನಬೇಡಿ, ಯಾಕ್ರಿ ಚೆನ್ನಾಗಿರುತ್ತಲ್ಲ. ಪರ ಅನ್ನ ನಿಯಮ ಅಂತ ಎರಡರ್ಥ, ಇನ್ನೊಬ್ಬರ ಅನ್ನ ತಿನ್ನಲ್ಲ ಅಂತ ಪರ ಅನ್ನ ನಿಯಮ ಅಂತ ಅರ್ಥ. ಇನ್ನು ಕೆಲವರು ಇರ್ತಾರೆ, ಪರ ಅನ್ನ ನಿಯಮ ಅಂದರೆ ಪರ ಅನ್ನವನ್ನೇ ಊಟ ಮಾಡ್ತೀವಿ, ಮನೆಯಲ್ಲಿ ಊಟ ಮಾಡಲ್ಲ ಅಂತ, ಯಾವಾಗೂ ಪರ ಅನ್ನವನ್ನೇ ತಿಂದಿರುವುದು. ಹಾಗೆ ಇನ್ನೊಬ್ಬರ ಅನ್ನ ತಿಂದರೆ ಏನಾಗುತ್ತೆ, ಅವರ ಪಾಪವೆಲ್ಲ ಅನ್ನದಲ್ಲಿ ಕೂತಿರುತ್ತೆ, ಅವರ ಪಾಪವೆಲ್ಲ ಅನ್ನದಲ್ಲಿ ಕೂತಿರುತ್ತೆ. ಆ ಅನ್ನವನ್ನು ತಿಂದರೆ ಆ ಪಾಪ ಶೇರ್ ನಮ್ಮ ಹೊಟ್ಟೆಯಲ್ಲಿ ಹೋಗುತ್ತೆ, ಅನ್ನ ಜೀರ್ಣ ಆಗಿ ಹೊರಗೆ ಹೋಗುತ್ತೆ, ಪಾಪ ಉಳಿದು ಹೋಗುತ್ತೆ. ಖಂಡಿತ, ಎರಡು ಮಾತಿಲ್ಲ. ನಾವು ಮಾಡಿದ ಸಾಧನೆ ಅನ್ನ ಹಾಕಿದವರಿಗೆ ಚೂರು ದಿನಾಗು ಹೋಗ್ತಾ ಇರುತ್ತೆ. 10 ಗಾಯತ್ರಿ ಮಾಡಿದರೆ 10 ಭಾಗ ಆಗಿ ಎಲ್ಲರಿಗೂ ಹೋಗ್ತಾ ಇರುತ್ತೆ. ಅವ್ರು ಮಾಡಿದ ಪಾಪ ನಮ್ಮಲ್ಲಿ ಸ್ಟಾಕ್ ಆಗ್ತಾ ಬರ್ತಾ ಇರುತ್ತೆ. ಇದು ಗೊತ್ತಿಲ್ಲದೆ ಊಟಗಳಿಗೆ ಹೋಗೋದು, ದಾನ ಏನು ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ವ? ಏನೇನು ಕೊಡ್ತಾ ಇದ್ರೆ ದಾನ ಅದ್ಭುತವಾಗಿರುತ್ತೆ, ತಗೊಳ್ತಾ ಇದ್ರೆ ಬಹಳ ಆನಂದ ಆಗ್ತಾ ಇರುತ್ತೆ. ಇನ್ನು ನಂಗೂ ಕೊಟ್ಟಿಲ್ಲ ಅಂತ ನೋಡ್ತಿರ್ತಾರೆ. ಆದರೆ ಆ ದಾನದ ಹಿಂದೆ ದೆವ್ವ ಏನು ಕೂತಿರುತ್ತಲ್ಲ, ಪಾಪ. ಅವರಿಗೇನು ಕ್ಯಾನ್ಸರ್ ಬರಬೇಕಾಗಿರುತ್ತೋ, ಏನು ಯಾವ ಲಾರಿ ಕಡೆಗೆ ಬಿದ್ದು ಸತ್ತು ಹೋಗ್ಬೇಕಾಗಿರುತ್ತೋ, ಏನು ಪಾಪ ಕೂತಿರುತ್ತೋ, ಆ ದಾನಗಳು ಕೊಟ್ಟ ಕೂಡಲೇ ಅವೆಲ್ಲ ತಗೊಂಡವರಿಗೆ ಶೇರ್ ಆಗ್ತಾ ಇರುತ್ತೆ. ಅವೆಲ್ಲ ಅಕ್ಯುಮುಲೇಟ್ ಆಗಿ ಆಗಿ ಒಂದು ಬಾಂಬ್ ಥರ ಎಕ್ಸ್ಪ್ಲೋಡ್ ಆದರೆ ಹಾಸ್ಪಿಟಲಲ್ಲಿ ಬಿದ್ದಿರ್ತಾರೆ. ಇವರು ಎಲ್ಲ ತಗೊಂಡ ಸಾಮಾನೆಲ್ಲ ಮನೆಯಲ್ಲಿರುತ್ತೆ, ಇವರು ಹಾಸ್ಪಿಟಲಲ್ಲಿ ಕೂತಿರ್ತಾರೆ. ಹಾಗಾದರೆ ತಗೊಂಡವರಿಗೆ ಕೊಟ್ಟವರ ವಿಷಯ ಬಿಡಿ, ತಗೊಂಡವ್ರ ವಿಷಯ ಹೇಳ್ತಾ ಇದ್ದೀನಿ. ತಗೊಂಡವರು ಕೊಟ್ಟವರಿಗೆ ಅನುಸಂಧಾನ ಇದ್ರು ಇಲ್ಲದಿದ್ರು, ತಗೊಂಡವರು ತಗೊಂಡ ಮೇಲೆ ಅದನ್ನು ಜೀರ್ಣ ಮಾಡಿಕೊಳ್ಳುವ ಜಪ ಮಾಡುವ ತಾಕತ್ತು ಇಲ್ಲದಿದ್ದರೆ ಪಾಪ ಉಳಿದು ಹೋಗುತ್ತೆ. ಇವೆಲ್ಲ ನಂತರ. ಏನು ಅನುಸಂಧಾನ ಇದ್ರೂ ಕೊಡೋ ಕಾಲಕ್ಕೆ ಅವರು ಪುಣ್ಯ ಬರಲಿಕ್ಕೆ ಅದಕ್ಕಿದಲ್ಲ, ಆ ಅಲ್ಲಿ ಕೂತಿರೋ ಪಾಪ ತಗೊಳ್ಳೋರಿಗೆ ಬಂದೇ ಬರುತ್ತೆ, ಆ ದೆವ್ವ ಕೂತಿರುತ್ತೆ. ಅದಕ್ಕೆ ಹೇಳಿ ಸ್ವಲ್ಪ, ಅದಕ್ಕೆ ನಾನು ಹೇಳಿದ ಪೂರ್ತಿ ಕೇಳಿಲ್ಲ. ದಾನ ತಗೊಳ್ಳುವವರಿಗೆ ಜಪ ಮಾಡಿಕೊಳ್ಳೋ ಯೋಗ್ಯತೆ ಇರಬೇಕು ಅಂತ. ದಾನ ತಗೊಂಡದ್ದಕ್ಕೆ ಅಷ್ಟು ಜಾಸ್ತಿ ಜಪ ಮಾಡಿಕೋಬೇಕು. ಆ ಪಾಪ ಕಳ್ಕೊಳ್ಳುವ ತಾಕತ್ತಿದ್ರೆ ದಾನ ತಗೋಬೇಕು, ಇಲ್ಲದಿದ್ರೆ ಸುಮ್ಮನೆ ಕೂತಿರ್ಬೇಕು. ಅದು ಇದೆ, ಯಾರಿಗೆ ದಾನ ಕೊಡ್ತಾ ಇದ್ದೀವೋ ಅವರಿಗೆ ಜಪ ಮಾಡಿ ಪರಿಹಾರ ಮಾಡಿಕೊಳ್ಳುವ ತಾಕತ್ತಿದ್ರೆ ದಾನ ಕೊಡಬೇಕು, ಇಲ್ಲದಿದ್ರೆ ದಾನ ಕೊಟ್ಟು ಪಾಪವನ್ನ ಅವರಿಗೆ ಕೊಟ್ಟು ಅವರನ್ನ ಕೊಂದ ಪಾಪ ಕೊಟ್ಟವರಿಗೆ ಬರುತ್ತೆ. ನಮ್ಮ ಪಾಪವನ್ನ ಅವರಿಗೆ ಕೊಟ್ಟು ಅವರನ್ನ ಕೊಂದ ಪಾಪ ದಾನ ಕೊಟ್ಟವರಿಗೆ ಬರುತ್ತೆ. ದಾನ ತಗೊಂಡವರಿಗೆ ಯೋಗ್ಯತೆ ಇದೆಯಾ ಇಲ್ಲವಾ ಅಂತ ನೋಡದೆ ಒಂದು ಜನಿವಾರ ಮುದ್ರೆನಾಮ ಇದೆ ಅಂದಷ್ಟು ಮಾತ್ರಕ್ಕೆ ತಡತಡದ ಕೊಡ್ತಾ ಹೋದರೆ ಅವರನ್ನ ಕೊಂದ ಪಾಪ ಕೊಟ್ಟವರಿಗೆ ಬರುತ್ತೆ. ಅದಕ್ಕೆ ಈ ದಾನದ್ದೆಲ್ಲ ತುಂಬಾ ಇದೆ. ಯಾಕಿದು ಬಂತು? ಕಲಿ ದುರ್ಯೋಧನ ಅವನ ಅನ್ನ ಉಂಡದ್ದಕ್ಕೆ ಅವನು ಹೇಳಿದ್ದು ಮಾಡಬೇಕಾಗಿ ಬಂತು. ಕೊನೆಗೆ ಶಿಬಿರಕ್ಕೆ ಪ್ರವೇಶ ಮಾಡುತ್ತಾರೆ. ರಾತ್ರಿ ಹೊತ್ತಿನಲ್ಲಿ ಉಪಪಾಂಡವರನ್ನ ಮಲಗಿದ್ದವರನ್ನೇ ಕೊಂದು ಹಾಕಿ ಬಿಡ್ತಾರೆ. ತುಂಬಾ ನೋವಾಯಿತು. ಅದಕ್ಕಾಗಿ ದ್ರೌಪದೀ ದೇವಿಯ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಅಶ್ವತ್ಥಾಮಾಚಾರ್ಯರನ್ನೇ ಕಟ್ಟಿ ತರ್ತಾ ಇದ್ದಾರೆ. ಆ ತರುವ ಕಾಲಕ್ಕೆ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾರೆ. ಕೃಷ್ಣ ಹೇಳುತ್ತಾನೆ, ನೀನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತ ಅರ್ಜುನನಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಸಿ ಎರಡನ್ನೂ ಉಪಸಂಹಾರ ಮಾಡಿಸಿ ಅವರನ್ನ ಕಟ್ಟಿ ತರ್ತಾರೆ. ಇಲ್ಲಿ ನೋಡಬೇಕಾದ ವಿಚಾರ, ಅವರನ್ನು ನೋಡಿದ ಕೂಡಲೇ ದ್ರೌಪದೀ ದೇವಿ ನಮಸ್ಕಾರ ಮಾಡುತ್ತಾ ಇದ್ದಾಳೆ. ಹೇಳ್ತಾರೆ, ವಾಮಸ್ವಭಾವ ಕೃಪಯ ನನಾಮ. ಆಕೆ ಸುಂದರವಾದ ಸ್ವಭಾವ ಅಂತೆ. ಯಾರದ್ದು? ದ್ರೌಪದೀ ದೇವಿದು. ಆಕೆ ತನ್ನ ಮಕ್ಕಳನ್ನ ರಾತ್ರಿ ಹೊತ್ತು ಮಲಗಿದವರನ್ನ ಕತ್ತರಿಸಿ ಹಾಕಿದಂಥ ವ್ಯಕ್ತಿಗೆ ನಮಸ್ಕಾರ ಮಾಡಿದ್ದಂತೆ ಗುರುಪುತ್ರ ಅಂತ. ಅಲ್ಲ, ಅಲ್ಲಿ ರಹಸ್ಯ ಇದೆ. ಹೇಗೆ ಮಾಡಿದ ನಮಸ್ಕಾರ? ನಮಸ್ಕಾರ ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡಬೇಕು. ಯಾರ ಮೇಲಾದರೂ ಭಕ್ತಿ ಇದ್ರೆ ನಮಸ್ಕಾರ ಮಾಡಬೇಕು. ಒಬ್ಬರ ಮೇಲೆ ಕೃಪೆ ಇದ್ದರೆ, ಕೃಪೆ ಯಾರ ಮೇಲೆ ಬರುತ್ತೆ? ದೊಡ್ಡವರ ಮೇಲೆ ನಮಗೆ ಕೃಪೆ ಬರುತ್ತಾ? ದೊಡ್ಡವರಿಗೆ ನಮ್ಮ ಮೇಲೆ ಕೃಪಾ ಬರಬೇಕು, ನಮಗೆ ದೊಡ್ಡವರ ಮೇಲೆ ಕೃಪಾ ಬರುತ್ತಾ? ಬರಲ್ಲ. ಹಾಗಾದ್ರೆ ಕೃಪೆ ಬಂತು ಅಂದ್ರೆ ಆಚೆ ಇದ್ದವರು ಏನಿರ್ಬೇಕು? ಚಿಕ್ಕವರಿರ್ಬೇಕು. ಈಕೆಗೆ ಅಶ್ವತ್ಥಾಮಾಚಾರ್ಯರ ಮೇಲೆ ಕೃಪೆ ಬಂತಂತೆ. ಕೃಪಯ ನನಾಮ, ಕೃಪೆ ಬಂದ್ರೆ ಆಶೀರ್ವಾದ ಮಾಡಬೇಕಲ್ಲ, ನಮಸ್ಕಾರ ಮಾಡಿದ್ಲಂತೆ. ಇದೇನೆಲ್ಲ ವಿರುದ್ಧ ಹೇಳುತ್ತಾರಲ್ಲ ಅಂದ ಹೇಳ್ತಾರೆ. ಈಗ ಸತ್ತವರು ಐದು ಜನ ಉಪಪಾಂಡವರು ಈ ಜನ್ಮದಲ್ಲಿ ಮಾತ್ರ ಮಕ್ಕಳು. ಸದಾಕಾಲ ಮಗ ಅಶ್ವತ್ಥಾಮಾಚಾರ್ಯ ಭಾರತೀ ದೇವಿಗೆ ಪ್ರಾರಬ್ಧ ಕರ್ಮಾನುಸಾರ ಮಾಡಬಾರದ್ದನ್ನ ಮಾಡಿ ತಲೆ ತಗ್ಗಿಸಿ ನಿಂತಿದ್ದಾನೆ. ಅದು ನೋಡಿ ಕೃಪೆ ಬಂತು, ಆಶೀರ್ವಾದ ಮಾಡಲಿಕ್ಕಿಲ್ಲ. ಗುರುಪುತ್ರ ಆಗಿದ್ದಾನೆ ಇವಾಗ. ತನ್ನ ಮಗನೇ ಯಾರು? ಅಶ್ವತ್ಥಾಮ. ಆದರೆ ಗುರುಪುತ್ರ, ಅದಕ್ಕೆ ನಮಸ್ಕಾರ ಮಾಡಿದ್ಲಂತೆ. ವೇದವ್ಯಾಸರ ಮಾತಿನ ಅದ್ಭುತ ಪ್ರಯೋಗ, ಕೃಪೆಯಿಂದ ನಮಸ್ಕಾರ ಮಾಡಿದ್ಲು. ಬೇಡ, ಬಿಟ್ಟು ಬಿಡಿ ಇವರನ್ನ. ಭೀಮಸೇನ ದೇವರು ಹೇಳಿದರು, ಯಾರು ಬೇಕಾದರೂ ಆಗಿರಬಹುದು, ಮಲಗಿದವರನ್ನ ಕೊಂದ, ಆದ್ದರಿಂದ ಆತ ತಾಯಿ, ಆದ್ದರಿಂದ ಕಂಡ ಕೂಡಲೇ ಕೊಲ್ಲಬೇಕು ಅಂತ ಇವರೇ ಹೇಳಿದ್ದು ಅಂತ ಕೃಷ್ಣನ ಕಡೆ ತೋರಿಸಿದ. ದ್ರೌಪದಿ ದೇವಿ ಧರ್ಮರಾಜ ಹೇಳಿದ್ರು, ಬ್ರಾಹ್ಮಣನನ್ನ ಕೊಲ್ಲಬಾರದು ಅಂತ ಅವರೇ ಹೇಳಿದ್ದು ಅಂತ ಕೃಷ್ಣನ ಕಡೆ ತೋರಿಸಿದ್ದು. ಅರ್ಜುನ ನೋಡುತ್ತಾನೆ, ಅವಾಗ ಕೃಷ್ಣ ಅಂದ, ಹೇ ಅರ್ಜುನ, ಎರಡೂ ಮಾಡು, ಕೊಲ್ಬೇಕಾ ಬಿಡಬೇಕಾ ಎರಡೂ ಮಾಡು, ಕೊಲ್ಲು ಬಿಡು. ಅದು ನಮಗರ್ಥ ಆಗಲ್ಲ, ಅವರಿಗೆ ಮಾತ್ರ ಅರ್ಥ ಆಯಿತು ಅರ್ಜುನನಿಗೆ. ಹಾ ಸರಿ ಸ್ವಾಮಿ ಅಂತ ಅವರ ತಲೆಯಲ್ಲಿರುವ ಮಣಿಯನ್ನು ಕಿತ್ತಿ ಕಳಿಸಿಕೊಡುತ್ತಾರೆ. ಬ್ರಾಹ್ಮಣರಿಗೆ ತೇಜೋವಧೆಯೇ ವಧ, ಶಾರೀರಕ ವಧೆ ಇಲ್ಲ ಅಂತ ಬಿಟ್ಟುಕೊಡುತ್ತಾರೆ. ಆದರೆ ಹೋದಂಥವರು ತಿರುಗಾ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಉತ್ತರಾದೇವಿಯ ಮೇಲೆ. ಆ ಗರ್ಭದಲ್ಲಿರುವ ಕೂಸನ್ನು ಸುಟ್ಟು ಹಾಕುವಂತೆ ಬರ್ತಾ ಇದೆ. ಆವಾಗ ಸಂದರ್ಭ ಏನಾಗಿತ್ತು, ಕೃಷ್ಣ ವಿಶೇಷವಾಗಿ ಎಲ್ಲರಿಂದ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿ ಧರ್ಮರಾಜನಿಂದ, ಭೀಮಸೇನನಿಂದ, ಅರ್ಜುನನಿಂದ, ನಕುಲ ಸಹದೇವರಿಂದ ಯಾಗಗಳನ್ನು ಮಾಡಿಸಿ ಕೃಷ್ಣ ತಾನು ಹೊರಡಬೇಕು ಅಂತ ನಿಲ್ಲತಾ ಇದ್ದಾನೆ ದ್ವಾರಕೆಗೆ. ಆವಾಗ ಉತ್ತರಾದೇವಿ ಓಡುತ್ತಾ ಬರ್ತಾ ಇದ್ದಾಳೆ, ಕೃಷ್ಣ ರಕ್ಷಿಸೋ ಅಂತ. ಅದು ಹೇಗೆ ಬಂದಿತ್ತು ಆ ಬಾಣ ಅಂದರೆ, ಒಂದು ಆರಾಗಿ ಬಂದಿತ್ತು. ಪಂಚಸಾಯಕ ಅಂತ ಹೇಳ್ತಾರೆ, ಐದು ಜನ ಪಾಂಡವರ ಮೇಲೆ ಐದು ಬಾಣ, ಒಂದು ಬಾಣ ಉತ್ತರಾದೇವಿಯ ಮೇಲೆ ಬರ್ತಾ ಇದೆ. ಅದಕ್ಕೆ ಪಾಂಡವರೆಲ್ಲ ತಮ್ಮ ತಮ್ಮ ಆಯುಧ ತಗೊಂಡ್ರಂತೆ, ಆ ಬಾಣಗಳು ಬರ್ತಾ ಇದ್ದಾರೆ. ಆವಾಗ ದೇವರು ಸುದರ್ಶನಾಸ್ತ್ರದಿಂದ ತಮ್ಮವರನ್ನ ರಕ್ಷಣೆ ಮಾಡಿದ. ಹಾಗೆ ಉತ್ತರಾದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ, ಮಾಡಿ ಆ ಬ್ರಹ್ಮಾಸ್ತ್ರ ಪ್ರಭಾವವನ್ನೆಲ್ಲ ತೆಗೆದು ಬಿಡ್ತಾ ಇದ್ದಾನೆ, ಮಗುವನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಅಂದರೆ ಅರ್ಥ ಅಂದರು, ಮಗು ಇತ್ತೋ ಹೋಗಿತ್ತೋ, ಮಗು ಸತ್ತೇ ಹೋಗಿತ್ತು. ಮಗು ಸತ್ತೋಗಿತ್ತ ಯಾರು ಹೇಳಿದ್ದು? ಬದುಕಿದ ಮಗುವೇ ಹೇಳಿತು. ಯಾರು? ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ. ಆ ಅಶ್ವತ್ಥಾಮಾಚಾರ್ಯರ ಅಸ್ತ್ರಕ್ಕೆ ನನ್ನ ಶರೀರವೇ ಸುಟ್ಟೋಗಿತ್ತು, ಸತ್ತು ಹೋಗಿದ್ದೆ, ನೋಟದಿಂದ ಬದುಕಿಸಿದ ಕೃಷ್ಣ. ಅಂಥ ಕೃಷ್ಣ ಆ ಮಗುವನ್ನು ಬದುಕಿಸಿ ತಾನು ಹೊರಗೆ ಬಂದ. ನಂತರ ನಾನು ಹೊರಡುತ್ತೇನೆ ಎಂದ. ತುಂಬ ಕಾಲ ಆಯಿತು ದ್ವಾರಕೆಯಲ್ಲಿ ನಾನಿಲ್ಲ. ಆವಾಗ ಪುನಃ ಧರ್ಮರಾಜ ಕೇಳ್ತಾನೆ, ಹೇ ಕೃಷ್ಣ, ಅಮ್ಮನ ಮಾತಿಗಾಗಿ ತುಂಬ ಕಾಲ ಇದ್ದೀಯ, ಸ್ವಲ್ಪ ನನ್ನ ಮಾತಿಗಾಗಿ ಇರಬಾರದ ಅಂತ ಹೇಳಿದರೆ ಪುನಃ ಹಿಂದೆ ಮನೆಗೆ ಹೋದ. ಹಾಗೆ ಒಬ್ಬೊಬ್ಬರ ಮಾತು ಕೇಳಿಕೊಂಡು ಅಲ್ಲೇ ವಾಸ ಮಾಡುತ್ತಾ ಇದ್ದ. ಆವಾಗ ನಮಗನ್ಸುತ್ತೆ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಇವ್ರ ಹತ್ರ ಕೂತಿದ್ರೆ ಅವ್ರ ಗತಿ ಏನು? ಅದಕ್ಕೆ ಇಡೀ ದ್ವಾರಕೆಯಲ್ಲಿ ಎಲ್ಲರ ಮನೆಯಲ್ಲಿ ಒಂದೊಂದು ರೂಪದಿಂದ ಸದಾಕಾಲ ಇದ್ದ, ಈ ರೂಪದಿಂದ ಇವರ ಹತ್ರ ಇಲ್ಲಿದ್ದಾನೆ. ನಂತರ ವಿಶೇಷವಾಗಿ ಕೃಷ್ಣ ಇನ್ನೊಬ್ಬ ವ್ಯಕ್ತಿಗೆ ಅನುಗ್ರಹ ಮಾಡಬೇಕಾಗಿತ್ತು. ಯಾರು? ಸದಾಕಾಲ ಅಧ್ಯಯನದಲ್ಲೇ ತೊಡಗಿದ್ರು, ಗಳಿಸಿದ್ದನ್ನು ಒಬ್ಬರಿಗೂ ಕೊಡಲಿಲ್ಲ, ಗಳಿಸಿದ್ದನ್ನು ದಾನ ಮಾಡಬೇಕು, ದುಡ್ಡಾದರೂ ವಿದ್ಯೆ ಆದರೂ. ವಿದ್ಯೆ ಅಪಾರ ವಿದ್ಯೆ ಗಳಿಸಿದ್ರು, ಆದರೆ ಅದು ಯಾರಿಗೂ ಕೊಟ್ಟಿದ್ದಿಲ್ಲ. ಅದಕ್ಕೆ ಕೊನೇ ಕಾಲ ಬಾಣಗಳ ತುದಿಯ ಮೇಲೆ ಮಲಗಿದ್ದಾರೆ, ಅವರು ದೇವರನ್ನ ಕೇಳಿಕೊಡ್ತಾ ಇದ್ದಾರೆ, ಸ್ವಾಮಿ ನಾಣ್ಯದ ಎರಡನೇ ಮುಖ, ವಿದ್ಯೆಯನ್ನು ಪಡೆದವರು ಕೊಡಬೇಕು ಅನ್ನೋದಿದೆಯಲ್ಲ, ಅದು ಪೂರ್ಣ ಮಾಡಿಸೋ ಅಂತ ದೇವರನ್ನ ಅಲ್ಲಿ ಯುದ್ಧ ಭೂಮಿಯಲ್ಲಿ ಮಲಗಿದಾಗ ದೇವ ಪೂರ್ಣ ಮಾಡಿಸಿದ. ಶಿಷ್ಯ ಯಾರು? ಜಗತ್ತಿನಲ್ಲಿ ಅಪರೂಪದ ಶಿಷ್ಯ ಧರ್ಮರಾಜ. ಆತನನ್ನೇ ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ವಿಚಿತ್ರ ವಿಷಯಗಳೆಲ್ಲ ಬರುತ್ತಾ ಇವೆ. ಧರ್ಮರಾಜನಿಗೆ ತಲೆಯಲ್ಲಿ ಕೊರೆತ. ನನಗೆ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಬೋದಾ? ಎಲ್ಲ ಪೂಜೆ ಎಲ್ಲ ಮುಗಿದಿದೆಯಲ್ವಾ? ಊಟ ಒಂದೇನ? ಹೌದು, ಸರಿ, ಅಡ್ಡಿಲ್ಲ. ಯಾಕೆ ಅಂದರೆ ಭಾಗವತ ಹೇಳೋ ಕಾಲಕ್ಕೆ ಹೇಳ್ತಿರ್ತಾರೆ, ಹೆಂಗಸರಿಗೆ ಸಾಮಾನ್ಯ ಒಳ್ಳೆ ಸೀರೆ ಅಂಗಡಿಗೆ ಹೋದಾಗ ಏನು ಕಷ್ಟ ಬರುತ್ತೋ ಭಾಗವತ ಹೇಳೋರು ಅದೇ ಕಷ್ಟ ಬರುತ್ತೆ ಅಂತ. ಅಂದರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ, ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅರ್ಥ ಆಗಲ್ಲ. ಎಲ್ಲವೂ ಅಂಥ ಅದ್ಭುತವಾದ ಪ್ರಸಂಗಗಳೇ ಕೂತಿರುತ್ತೆ ಇಲ್ಲಿ. ಸರಿ, ಅವಾಗ ಧರ್ಮರಾಜರಿಗೆ ಸಂಶಯ ಬರ್ತಾ ಇದೆ, ನಾನು ನನ್ನವರನ್ನೆಲ್ಲ ಕೊಂದು ಅವರ ರಕ್ತದಿಂದ ತೊಯ್ದ ಅನ್ನ ಉಣತಾ ಇದ್ದೇನೆ ಅಂತ ತಲೆಯಲ್ಲಿ. ಅದಕ್ಕೆ ಉತ್ತರ ಕೊಟ್ಟರು ವೇದವ್ಯಾಸರು, ಇಲ್ಲಯ್ಯ ಧರ್ಮದ ಅನ್ನ, ಕೃಷ್ಣನೂ ಹೇಳಿದ, ದೇವರು ಹೇಳಿದರೂ ಧರ್ಮರಾಜರ ತಲೆಯಲ್ಲಿ ಸಂಶಯ ಹೋಗಿಲ್ಲ. ಅಲ್ಲ, ದೇವರು ಹೇಳಿದ್ರು ಹೋಗಿಲ್ವಾ? ಹೌದು ಅಂದರು. ಯಾಕೆ? ಹೊರಗೆ ಹೇಳಿದ್ದೇನೋ ದೇವರೇ, ಆದರೆ ಅದನ್ನು ಅರ್ಥ ಮಾಡಿಸೋದು ಯಾರು? ಒಳಗಿರುವ ದೇವರು, ಧರ್ಮರಾಜನ ಒಳಗಿರುವ ದೇವರು ಆ ಹೇಳಿದ್ದನ್ನು ಅರ್ಥ ಮಾಡಿಸಲಿಲ್ಲ. ಅದಕ್ಕೆ ದೇವರೇ ಹೇಳಿದ್ರು ಧರ್ಮರಾಜನಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಕೃಷ್ಣ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋದಾಗ ಅವರು ಎಲ್ಲ ಉಪದೇಶ ಕೊಟ್ಟರೆ ಸೀದಾ ತಲೆಯಲ್ಲಿ ಹೋಯಿತು. ಅದು ಹೇಗೆ? ದೇವರು ಹೇಳಿದ್ರು ಹೋಗಿಲ್ಲ, ಇವ್ರು ಹೇಳಿದ್ರು ಹೋಯ್ತಾ? ಅವರು ಗುರುಗಳು, ಅವರೇ ಗುರುಗಳಾದ್ದರಿಂದ. ಅದಕ್ಕೆ ಯಾರಿಗೆ ಯಾರು ಗುರುಗಳು, ಅವರು ಹೇಳಿದರೆ ಅವರ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಸಾಮಾನ್ಯ ಈ ಪ್ರವಚನದ ಈ ಫೀಲ್ಡಲ್ಲಿ ನೋಡಿದರೆ ಎಲ್ಲರೂ ಸೇರಿಕೊಂಡಾಗ ಮಾತಾಡೋದಿದೆ, ಏ ನಮ್ಮ ಆಚಾರ ಚೆನ್ನಾಗಿ ಹೇಳ್ತಾರಪ್ಪ ಅಂತ. ಒಂದು ಗುಂಪು ಹೇಳಿದರೆ ಇನ್ನೊಂದು ಗುಂಪು, ನಮ್ಮ ಆಚಾರ ಹೇಳಿದಂತೆ ಜಗತ್ತಲ್ಲಿ ಯಾರು ಹೇಳಲಿಕ್ಕಿಲ್ಲ ಅಂತ ಇನ್ನೊಂದು ಗುಂಪು. ಯಾಕೆ ಇದು ಬರ್ತಾ ಇದೆ ಅಂದರೆ, ಅವರವ್ರಿಗೆ ಆಯಾ ಆಚಾರ ಹೇಳಿದ್ರೇನೆ ಚೆನ್ನಾಗಿರುತ್ತೆ, ಅದು ದೇವರು ಸೆಟಪ್ ಮಾಡಿದ್ದು. ಒಟ್ಟಾರೆ ನಿರ್ಣಯ ಏನು, ಎಲ್ಲ ಆಚಾರೂ ಚೆನ್ನಾಗೇ ಹೇಳ್ತಾರೆ, ಆದರೆ ಅದು ಹಿಡಿಸಬೇಕಾದ್ರೆ ಅವರವರಿಗೆ ಅಲ್ಲಲ್ಲಿ ದೇವರು ಕನೆಕ್ಷನ್ ಕೊಟ್ಟಿರ್ತಾನೆ, ಆದ್ದರಿಂದ ಅವರದ್ದೇ ಚೆನ್ನಾಗಿದೆ ಅಂತ ಅವರವರಿಗೆ ಅನ್ನಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ದೇವರೇ ಹೇಳಿದ್ರೆ ಅರ್ಥ ಆಗಿಲ್ಲ, ಭೀಷ್ಮಾಚಾರ್ಯ ಹೇಳಿದ್ರೆ ಅರ್ಥ ಆಯಿತು. ಕೊನೇ ಕಾಲ ಬರ್ತಾ ಇದೆ, ದೇವರನ್ನ ಎದುರಿಗೆ ನೋಡುತ್ತಾ ಇದ್ದಾರೆ, ದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ನೆನಪಾಗ್ತಾ ಇದೆ ಭೀಷ್ಮಾಚಾರ್ಯರಿಗೆ, ಕೃಷ್ಣ ಆಯುಧ ಹಿಡಿಯಲ್ಲ ಅಂತ, ಹಿಡಿಸ್ತೇನೆ ಅಂತ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಅವಾಗ ಹೇಗೆ ಹಿಡಿಸೋದು? ಕಾಲು ಹಿಡಿದು ಕೃಷ್ಣ ಸ್ವಲ್ಪ ಆಯುಧ ಹಿಡಿಯೋ ಅಂತಲ್ಲ, ಕೃಷ್ಣನನ್ನ ಬಾಣಗಳಿಂದ ಬಡದು ಬಡದು ಸಿಟ್ಟು ತರಿಸಿ ಆಯುಧ ಹಿಡಿಯುವಂತೆ ಮಾಡ್ತೇನೆ ಅಂತ ಭೀಷ್ಮಾಚಾರ್ಯರು. ನೋಡಿ, ಆ ಒಂದ್ರೆ ಅವ್ರಿಗೆ ಗೊತ್ತಿರದೇ ಇಲ್ಲ, ದೇವರು ಜ್ಞಾನಾನಂದಮಯ, ಅವನಿಗೆ ತಮೋ ಗುಣ ಇಲ್ಲ, ಸಿಟ್ಟು ಬರಲ್ಲ ಅಂತ ಅವರಿಗೂ ಗೊತ್ತು. ಆದರೆ ಜಗತ್ತಿಗೆ ತೋರಬೇಕಾಗಿದ್ದು ದೇವರು ಎಂಥವ ಅಂತ. ಅದಕ್ಕೆ ಏನು, ಆ ಕೃಷ್ಣನ ಮೈ ತುಂಬ ಬಾಣಗಳು ಹೊಡೆದು ಬಿಟ್ಟಿದ್ದಾರೆ, ಕೃಷ್ಣ ಕಾಣಿಸ್ತಾ ಇಲ್ಲ, ಮೈ ತುಂಬ ಬಾಣಗಳೇ ಇವೆ, ರಕ್ತ ಸುರಿತಾ ಇದೆ. ಅವನನ್ನು ಆಟಕ ಆಡ್ತಾನೆ, ರಕ್ತ ಸುರಿಸಿದ, ರಕ್ತ ಇಲ್ಲದವ, ರಕ್ತ ಸುರಿಸಿದ, ಎಲ್ಲರೂ ನೋಡ್ತಾ ಇದ್ದಾರೆ, ಆದರೆ ಮುಖದಲ್ಲಿ ನಗು ಕಡಿಮೆ ಆಗಲೇ ಇಲ್ಲ, ಸಿಟ್ಟು ಬರಲಿಲ್ಲ. ಬಡದು ಬಡದು ಬಾಣಗಳು, ಇವರೇ ಸುಸ್ತಾಗಿ ಸೋತು ಕೂಡ್ತಾ ಇದ್ದಾರೆ. ಹೇ ಕೃಷ್ಣ, ನಿನಗೆ ಸಿಟ್ಟು ಬರಲ್ಲೋ ಅಂತ ಕೂತಾಗ ಎದ್ದ ಸಿಟ್ಟಿನಿಂದ. ಅವಾಗ ಅರ್ಜುನ ಕೇಳುತ್ತಾನೆ, ಅವ್ರ ಬಾಣದಿಂದ ಬಡಿಯೋ ಪರಿ ಅಂತ ಸಂತೋಷವಾಗಿದ್ದಿ, ಈಗ ಅವ್ರು ಮುಗಿದ ಮೇಲೆ ನೀನ್ಯಾಕೆ ಸಿಟ್ಟು ತರ್ಕೋತಾ ಇದೀಯ? ಅವಾಗ ಕೃಷ್ಣ ಅಂತಾನೆ, ನಾನು ಗೆದ್ದಾಯಿತು, ಈಗ ನನ್ನ ಶಿಷ್ಯ ಸೋಲುತ್ತಾನೆ, ಅವನು ಸೋಲಬಾರದಾದ್ದರಿಂದ ನಾನು ಸೋತಂತೆ ಮಾಡುತ್ತೇನೆ ಅಂತ ಆಯುಧ ಹಿಡಿದು ಹಾರಿ ಬರ್ತಾ ಇದ್ದಾನೆ ರಥದಿಂದ. ಒಂದು ಕಡೆ ಉತ್ತರೀಯ ಬಿದ್ದೋಗ್ತಾ ಇದೆ, ಅರ್ಜುನ ಕಾಲು ಸೆಳೀತಾ ಇದ್ದಾನೆ, ಅರ್ಜುನನನ್ನೇ ಸೆಳಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ. ಆ ರೂಪವನ್ನ ಸ್ಮರಣೆ ಮಾಡುತ್ತಾರೆ ಭೀಷ್ಮಾಚಾರ್ಯರು. ಕೊನೆ ಗಳಿಗೆ ಪ್ರಾಣತ್ಯಾಗ ಆಯಿತು. ನಂತರ ಅವರಿಗೆ ಅನುಗ್ರಹ ಮಾಡಿ ಕೃಷ್ಣ ತೆರಿಗೆ ಬರ್ತಾ ಇದ್ದಾನೆ. ನಂತರ ಇನ್ನೊಬ್ಬರ ವಿಚಾರವನ್ನ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಯಾರವರು ಅಂದರೆ, 100 ಜನ ಮಕ್ಕಳನ್ನ ಕಳ್ಕೊಂಡ ಮೇಲೂ ಧರ್ಮರಾಜನ ಹತ್ರ ಆಹಾರವನ್ನು ಸ್ವೀಕಾರ ಮಾಡುತ್ತಾ ಪ್ರಾಣದ ಮೇಲೆ ಆಸೆಯಿಂದ ವನಕ್ಕೆ ಹೋಗದೇ ಇರತಕ್ಕಂಥ ವ್ಯಕ್ತಿ ಧೃತರಾಷ್ಟ್ರ. ಅವರ ಕುರಿತು ಹೇಳುತ್ತಾರೆ, ಕೊನೆಗೆ ವಿದುರ ಬರ್ತಾ ಇದ್ದಾನೆ, ದಿನಾಗೂ ಭೀಮಸೇನ ಅವರು ಊಟ ಮಾಡುವಾಗ ಎದುರಿಗೆ ಕೂತು, ಈ ಮುದುಕನ 100 ಜನ ಮಕ್ಕಳನ್ನ ಕೊಂದ ಕೈ ಇದು, ಇದಕ್ಕೆ ಗಂಧ ಹಚ್ಚಿ ಅಂತ ಅವರೆದುರಿಗೆ ಕೈಗೆ ಗಂಧ ಹಚ್ಚಿಸ್ಕೊಳ್ತಾ ಇದ್ರಂತೆ. ಊಟದ ಕಾಲಕ್ಕೆ ಸರಿಯಾಗಿ ಹೆದರಿ ಕೂತು. ಯಾಕೆ ವೈರಾಗ್ಯ ಬರಲಿ ಅಂತ. ಭೀಮಸೇನ ದೇವರು ಹೇಳಿದ್ರೂ ವೈರಾಗ್ಯ ಬರಲಿಲ್ಲ, ಹಾಗೆ ಊಟ ಮಾಡ್ತಿದ್ರು ಅವರು. ಅವಾಗ ವಿದುರೆ ಬರ್ತಾ ಇದ್ದಾನೆ, ಭೀಮ ಅಪವರ್ಜಿತಂ ಪಿಂಡ ಮಾದತ್ತೆ ಗೃಹಪಾಲವತ್. ನಾಯಿಯಂತೆ ಭೀಮಸೇನ ಹಾಕಿದ ಪಿಂಡ ತಿಂದಿರ್ತಾ ಇದ್ದೀಯಲ್ಲ, ಇದೇ ಶಬ್ದ ಪಿಂಡ ಮಾದತ್ತೆ. ಅವಾಗ ವೈರಾಗ್ಯ ಬಂತು. ಕಾಡಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೇಳ್ತಾರೆ ಕಾಡಿಗೆ ಹೊರಟಾಗ ಒಬ್ಬರಿಗೆ ಕಣ್ಣಿಲ್ಲ, ಅವರ ಹೆಂಡತಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದಾಳೆ, ಇಬ್ಬರು ಹೇಗೆ ಹೋಗಬೇಕು ಕಾಡಲ್ಲಿ ಬದುಕಬೇಕು, ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ಯಾರು ಹೊರಟದ್ದು ಅಂದರೆ ಈ ಇಬ್ಬರಲ್ಲಿ ಅಂದರೆ ಧೃತರಾಷ್ಟ್ರ ತನ್ನ ಮಗನಿಗಾಗಿ ಮಗನ್ನ ಬೆನ್ನಿಗೆ ಹಾಕ್ಕೊಂಡು ಯಾರಿಗೆ ಸದಾಕಾಲ ಕಾಟ ಕೊಟ್ಟರೋ ಅಂಥ ಧೃತರಾಷ್ಟ್ರನಿಗೆ ಸೇವಾ ಮಾಡಲಿಕ್ಕೆ ಕುಂತಿದೇವಿ ಬರ್ತಾ ಇದ್ದಾಳೆ. ಮಕ್ಕಳನ್ನು ಬಿಟ್ಟು ಬರ್ತಾ ಇದ್ದಾಳೆ, ಮಕ್ಕಳಿಗೆ ಹೇಳಿ ಬರ್ತಾ ಇದ್ದ ಅಂದರೆ ಪತ್ರ ಬರೆದಿಟ್ಟು ಬರ್ತಾ ಇದ್ದಾಳೆ, ಯಾರಿಗೂ ಹೇಳಿಲ್ಲ ತಾನು ಹೋಗ್ತಾ ಇದ್ದೇನೆ ಅಂತ. ಏನು ನಿಮಗೆ ನನ್ನ ಅವಸರ ಮುಗಿಯಿತು, ಇವರಿಗಿದೆ ನಾನು ಹೋಗ್ತೇನೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಧರ್ಮರಾಜ ಬರ್ತಾ ಇದ್ದಾನೆ, ನಮಸ್ಕಾರ ಮಾಡಲಿಕ್ಕೆ ಬಂದ. ಬಂದಾಗ ಗೊತ್ತಾಯಿತು ಮೂವರು ಇಲ್ಲ ಅಂತ. ಅವಾಗ ನಾರದರು ಬರ್ತಾರೆ, ಅಲ್ಲಿ ನೋಡಿ ಅಂತ ಚೆನ್ನಾಗಿದೆ ವಿಷಯ. ಸಂಜಯ ಅಲ್ಲೇ ಕೂತಿದ್ದ, ಧರ್ಮರಾಜ ಕೇಳ್ತಾನೆ ಸಂಜಯ ಎಲ್ಲಿದ್ದಾನೆ ದೊಡ್ಡಪ್ಪ ಹೇಳು. ಯಾಕೆ ಮನೆಯಲ್ಲೇ ಕೂತುಕೊಂಡು ನೀನು ಇಡೀ ಯುದ್ಧರಂಗವನ್ನು ನೋಡಿ ಜ್ಞಾನದೃಷ್ಟಿಯಿಂದ ಹೇಳಿದವ. ಮನೆಯಲ್ಲಿದ್ದವನಿಗೆ ಎಲ್ಲ ಗೊತ್ತಾಯಿತು, ದೂರದಲ್ಲಿ ಇರುವುದೆಲ್ಲ. ಈಗ ಹೇಳು ದೊಡ್ಡಪ್ಪ ಎಲ್ಲಿದ್ದಾನೆ. ಅವಾಗ ಹೇಳ್ತಾ ಇದ್ದಾರೆ ಆ ಜ್ಞಾನದೃಷ್ಟಿ ವೇದವ್ಯಾಸರು ಕೊಟ್ಟಾಗ ಇತ್ತು, ಈಗ ತೆಗೆದು ಬಿಟ್ಟಿದ್ದಾರೆ, ನನಗೇನು ಕಾಣ್ತಾ ಇಲ್ಲ. ಅದೇ ವಿಜಯದಾಸರು ಹೇಳ್ತಾರೆ ತಿಳಿಸಿದರೆ ತಿಳಿವೆ ಮರೆಸಿದರೆ ಮರೆವೆ, ಇಷ್ಟೇ ಜೀವನ ಪಾಡು. ನಾರದರು ಬಂದರು ಅಚ್ಚಳಿಯದ ಜ್ಞಾನ ಹೇಳ್ತಾ ಇದ್ದಾರೆ. ಕಾಡಿಗೆ ಹೋಗಿದ್ದಾರಯ್ಯ, ಮೂರು ಹೊತ್ತು ಸ್ನಾನ ಮಾಡಿ ಯಜ್ಞವನ್ನು ಮಾಡುತ್ತಾ ಇದ್ದಾರೆ, ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಸತ್ತು ಹೋಗ್ತಾರೆ ಅವರು, ಕಾಡಿಗೆ ಬೆಂಕಿ ಬೀಳುತ್ತೆ ಶರೀರ ದಹನ ಆಗಿ ಬಿಡುತ್ತೆ ಅಂತ ಹೇಳಿದಾಗ ಅವರಿಗೆ ಸದ್ಗತಿ ಆಗುತ್ತೆ ಅಂತ ತಿಳಿದು ಸಂತೋಷಪಟ್ಟರಂತೆ ಧರ್ಮರಾಜ. ಇಷ್ಟರೊಳಗೆ ಕೃಷ್ಣ ತಾನು ಅರ್ಜುನನನ್ನು ಕರಕೊಂಡು ಎಲ್ಲಿಗೆ ದ್ವಾರಕೆಗೆ ಹೊರಟ. ದ್ವಾರಕೆಗೆ ಹೊರಡುವಾಗ ಎಲ್ಲರ ಪರಿಸ್ಥಿತಿ ಹೇಳ್ತಾರೆ, ಯಾರಿಗೂ ಕೃಷ್ಣನನ್ನು ಬಿಡುವ ಇಚ್ಛೆ ಇಲ್ಲವೇ ಇಲ್ಲ. ಹೇಗೆ ನಮಗಿಷ್ಟವಾದ ವ್ಯಕ್ತಿ ಊರಿಗೆ ಹೋಗ್ತಾ ಇದ್ರೆ ಅವ್ರ ಸುತ್ತೇ ಕೂತಿರ್ತಾರಲ್ಲ, ಆ ಥರ ಧರ್ಮರಾಜ ಭೀಮಸೇನ ಕುಂತಿ ದ್ರೌಪದಿ ಪ್ರತಿಯೊಬ್ಬರೂ ಕೃಷ್ಣನ ಸುತ್ತೇ ತಿರುಗ್ತಾ ಇದ್ದಾರೆ. ಅಲ್ಲೇ ಕೂತ್ರೆ ಕೃಷ್ಣ ಬೇಡ ಅಂತಾನೆ, ಅದಕ್ಕೆ ಯಾವುದೋ ಒಂದು ಕೆಲಸದ ನೆಪದಿಂದ ಬರ್ತಾರೆ, ಅವನನ್ನೇ ನೋಡ್ತಾ ಇದ್ದಾರಂತೆ. ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಷ್ಟು ಕಾಲ ಇದ್ನಲ್ಲ ಮಹಾನುಭಾವ ಅಂದರೆ ಸಾಕಾಗಿಲ್ಲವರಿಗೆ. ಕೊನೆಗೆ ಕೃಷ್ಣ ತಾನು ಹೊರಡ್ತಾ ಇದ್ದಾನೆ, ಹೊರಟು ದ್ವಾರಕೆಗೆ ಸೇರ್ತಾ ಇದ್ದಾನೆ. ದ್ವಾರಕೆಗೆ ದೂರದಲ್ಲಿಯೇ ಶಂಖಧ್ವನಿಯನ್ನು ಮಾಡ್ತಾ ಇದ್ದಾನೆ. ಇವನ ಶಂಖಧ್ವನಿ ಕೇಳಿದ ಕೂಡಲೇ ದ್ವಾರಕೆಯಲ್ಲಿ ಏನಾಯಿತು ಹೇಳ್ತಾರೆ, ಕೆಲವರು ಊಟ ಮಾಡ್ತಿದ್ರಂತೆ, ಕೆಲವರು ಮಲಗಿದ್ರಂತೆ, ಕೆಲವರು ರಾಜಕಾರ್ಯಗಳೆಲ್ಲ ಮಾಡ್ತಿದ್ರಂತೆ, ಎಲ್ಲರೂ ಅವರವರ ಕೆಲಸದಲ್ಲಿದ್ದವರು, ಊಟ ಮಾಡುವವರು ಊಟ ಬಿಟ್ಟು ಎದ್ದು ಬಂದರು, ಮಲಗಿದವರು ದಿಗ್ಗನೆ ಓಡುತ್ತಾ ಬಂದರು. ಕೃಷ್ಣ ಬಂದ, ಇಡೀ ಎಲ್ಲ 16,108 ಪತ್ನಿಯರು ಓಡಿ ಬಂದರು. ಕೊನೆಗಂದರು ಅಲ್ಲ ಕೃಷ್ಣನನ್ನ ಪಾಪ ಬಿಟ್ಟು ತುಂಬ ದಿವಸ ಆಯ್ತಲ್ಲ ಅಂದರೆ, ಒಂದು ರೂಪದಿಂದ ಅವರ ಮನೆಯಲ್ಲಿ ಕೃಷ್ಣ ಇದ್ರೂ ಈ ರೂಪ ನೋಡ್ಲಿಕ್ಕೆ ಅಷ್ಟು ಬೇಗ ಓಡಿ ಬಂದ್ರಂತೆ. ಅವರೆಲ್ಲ ಓಡಿ ಬರ್ತಾ ಇದ್ರೆ ಅವರ ಜೊತೆಗೆ ಕೃಷ್ಣನೂ ಓಡಿ ಬಂದಂತೆ ಅಷ್ಟು ರೂಪಗಳಿಂದ. ಹೌದಾ, ಯಾರು ಬಂದರು ಅಂತ ತನ್ನಂತ ನೋಡಲಿಕ್ಕೆ ಬಂದ. ಬಂದಂಥ ಕೃಷ್ಣ ಎಷ್ಟು ಚೆನ್ನಾಗಿ ಎಲ್ಲರ ಜೊತೆಗೆ ವ್ಯವಹಾರ ಮಾಡಿದ, ದೊಡ್ಡವರಿಗೆ ನಮಸ್ಕಾರ ಮಾಡಿದ, ಸಮಾನರನ್ನು ಆಲಿಂಗನ ಮಾಡಿಕೊಂಡ, ಚಿಕ್ಕವರಿಗೆ ಆಶೀರ್ವಾದ ಮಾಡಿದ, ಎಲ್ಲರನ್ನ ಮಾತಾಡಿಸಬೇಕಾದವರನ್ನ ಮಾತಾಡಿಸಿದ. ಕೊನೆಗೆ ಕೃಷ್ಣ ನೋಟದಿಂದಲೇ ತನಗಾಗಿ ಬಂದಂಥ ನಾಯಿಗಳನ್ನೂ ಮಾತಾಡಿಸಿದನು, ಯಾರನ್ನ ಬಿಡಲಿಲ್ಲ. ಅದಕ್ಕೆ ಕೃಷ್ಣ ಅಂದರೆ ಅಷ್ಟು ಪ್ರೀತಿ, ಅಂಥ ವ್ಯಕ್ತಿತ್ವ ಆ ಕೃಷ್ಣಂದು. ಆ ರೀತಿಯಲ್ಲಿ ಕೃಷ್ಣ ದ್ವಾರಕೆಗೆ ಹೊರಟದ್ದನ್ನು ಹೇಳಿದರು. ಸ್ವಲ್ಪ ಕಾಲದಲ್ಲೇ ಈ ಕೂಸಿಗೆ ಜನನ ಆಗ್ತಾ ಇದೆ ಪರೀಕ್ಷನ್ ಮಹಾರಾಜನಿಗೆ. ಪರೀಕ್ಷನ್ ಮಹಾರಾಜನಿಗೆ ಜನನ ಆದ ಕೂಡಲೇ ಹೆಸರಿಡತಾ ಇದ್ದಾರೆ ದೇವರಾತ, ಅಂದರೆ ದೇವರಿಂದ ರಕ್ಷಣೆಗೆ ಪಾತ್ರನಾದವ. ಆತನಿಗೆ ಪರೀಕ್ಷಿತ ಅಂತಲೂ ಹೆಸರು ಬಂತು. ಯಾಕೆ ಅಂದರೆ ಪರಿತಃ ಈಕ್ಷಿತ, ದೇವರು ವಿಶೇಷವಾಗಿ ಆತನ ಸುತ್ತು ತಿರುಗಾಡುವಾಗ ಈ ಕೂಸು ನೋಡ್ತಾ ಇತ್ತಂದೆ ಸುತ್ತು, ಅದಕ್ಕೆ ಪರೀಕ್ಷಿತ ಅಂತ ಹೆಸರಿಟ್ಟರು. ಆ ರೀತಿಯಲ್ಲಿ ಆ ಕೂಸಿಗೆ ಜಾತಕವನ್ನು ಬರೀತಾ ಇದ್ದಾರೆ. ಬಹಳ ಜನ ಹೇಳಿದೆ, ಏ ಜಾತಕ ಇವೆಲ್ಲ ಈಗ ಬಂದಿದ್ರಿ, ನಮ್ಮ ಕಾಲಕ್ಕೆಲ್ಲ ಜಾತಕ ಎಲ್ಲಿತ್ತು ಅಂತ ಹೇಳೋದಿದೆ. ಹೌದಾ? ನಮ್ಮ ಕಾಲಕ್ಕಲ್ಲ, ಆ ಕಾಲಕ್ಕೆ ಇದೆ ಜಾತಕ. ಅಷ್ಟೇ ಅಲ್ಲ, ಈ ವಾಸ್ತು ಅಂತ ಬಂದಾಗ, ಈ ವಾಸ್ತುವಿನ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಾಗ ಬಹಳ ಜನ ಹೇಳ್ತಾರೆ, ಏ ನಮ್ಮ ಕಾಲಕ್ಕೆ ವಾಸ್ತು ಗೀಸ್ತು ಎಲ್ಲ ಎಲ್ಲೆಲ್ಲಿತ್ರಿ, ಹೇಗೆ ಬೇಕಾದ್ರೆ ಹಾಕಿ ಕಟ್ತಾ ಇದ್ವಿ, ಈಗ ವಾಸ್ತು ಗೀಸ್ತು ಅಂತೆಲ್ಲ ಬಂದು ಬಿಲ್ಡಿಂಗ್ ಎಲ್ಲ ಬೀಳ್ಹಾಕ್ತಾ ಇದ್ದಾರೆ ಅಂತ ಹೇಳೋದಿದೆ. ಆದರೆ ರಾಮಾಯಣದಲ್ಲಿ ನೋಡಬೇಕು, ರಾಮ ಒಂದು ಗುಡಿಸಲು ಕಟ್ಟಿದ್ದು, ಪರ್ಣ ಕುಟೀರ ಅಂದರೆ ಗುಡಿಸಲು. ಆ ಗುಡಿಸಲು ಕಟ್ಟಿದಾಗ ಅದಕ್ಕೆ ಲಕ್ಷ್ಮಣನಿಗೆ ಹೇಳುತ್ತಾನೆ, ವಾಸ್ತು ಪ್ರಕಾರ ಕಟ್ಟು ಅಂತ. ಎಲ್ಲೆಲ್ಲಿ ಎತ್ತರ ಇರಬೇಕು, ಎಲ್ಲಿ ಕಡಿಮೆ ಇರಬೇಕು ಮಾಡಿಸಿ ಅದಕ್ಕೆ ವಾಸ್ತು ಶಾಂತಿ. ರಾಮಚಂದ್ರ ಹೋಮ ಮಾಡ್ತಾನೆ, ಹೋಮ ಮಾಡಿ ಗೃಹ ಪ್ರವೇಶ ಮಾಡುತ್ತಾನೆ. ಮತ್ತು ರಾಮನಕ್ಕಿಂತ ದೊಡ್ಡವರ ನಾವು, ಅದಕ್ಕೆ ವಾಸ್ತು ಬೇಕು, ಜಾತಕ ಬೇಕು. ಜಾತಕ ಬರೆದ್ರು ಹೇಳಿದ್ರು ಸಾವು ಹಾವು ಕಚ್ಚಿ ಸತ್ತು ಹೋಗ್ತಾನಿವ. ಭಾಗವತ ಕೇಳಿ ಪ್ರಾಣ ಬಿಡ್ತಾನೆ, ಸಂತೋಷಪಟ್ರು. ಭಾಗವತ ಕೇಳುವಂತಹ ಭಾಗ್ಯ ನಮ್ಮ ಮೊಮ್ಮಗನಿಗೆ ಸಿಗುತ್ತಲ್ಲ ಅಂತ ಸಂತೋಷಪಟ್ರು. ಅಷ್ಟರೊಳಗೆ ಅರ್ಜುನ ಬರ್ತಾ ಇದ್ದಾನೆ. ಅರ್ಜುನ ಹೇಳಿದ, ವಂಚಿತೋಹಂ ಹರಿಣ ಬಂಧುರೂಪೇಣ. ಕೃಷ್ಣನನ್ನು ವಂಚನೆ ಮಾಡಿದ, ಬಿಟ್ಟು ಇರಲ್ಲ ಅಂತ ಹೇಳಿದವನನ್ನ ಬಿಟ್ಟು ಹೋಗಿದ್ದಾನೆ, ಪರಂಧಾಮಕ್ಕೆ ಹೊರಟಿದ್ದಾನೆ, ಒಬ್ಬನೇ ಬಂದಿದ್ದೇನೆ. ಯಾವ ಕುರುಕ್ಷೇತ್ರದಲ್ಲಿ ದೊಡ್ಡ ದೊಡ್ಡವರಿಗೆ ನಾನು ಅಸ್ತ್ರಗಳಿಂದ ಬಡಿದು ಅವಮಾನ ಮಾಡಿದ್ದೇನೋ ಅಲ್ಲೇ ನನಗೆ ಅವಮಾನ ಆಗಿದೆ. ಕಳ್ಳರು ಹಾದಿ ಪೋಕರು ಅವರು ಕೋಲುಗಳಿಂದ ಬಡಿತಾ ಇದ್ರೆ ಇದೇ ಗಾಂಡೀವ ಧನಸ್ಸನ್ನು ನನಗೆ ಎತ್ತಲಿಕ್ಕಾಗಿಲ್ಲ, ಏನೂ ಮಾಡಲಿಕ್ಕಾಗಿಲ್ಲ ನನಗೆ. ಕೃಷ್ಣ ಇದ್ದ, ಎಲ್ಲ ನಡೆಯಿತು. ಕೃಷ್ಣ ಇಲ್ಲ, ಏನೂ ಇಲ್ಲ. ಇದೇ ಭಾಗವತ, ಇದಕ್ಕಿಂತ ಭಾಗವತ ಇಲ್ಲ. ಆ ರೀತಿಯಲ್ಲಿ ಅರ್ಜುನ ಹೇಳಿದಾಗ ಧರ್ಮರಾಜ ನಿರ್ಣಯ ಮಾಡಿ ಯುಯುತ್ಸುವನ್ನು ಸಹಾಯಕನಾಗಿಟ್ಟು ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ತಾವು ಮಹಾಪ್ರಸ್ಥಾನಕ್ಕೆ ಹೊರಟು ಹೋಗ್ತಾ ಇದ್ದಾರೆ, ಸ್ವರ್ಗಾರೋಹಣ ಮಾಡುತ್ತಾ ಇದ್ದಾರೆ. ಪರೀಕ್ಷನ್ ಮಹಾರಾಜ ತಾನು ವಿಶೇಷವಾಗಿರತಕ್ಕಂಥ ಯಜ್ಞಗಳನ್ನು ಮಾಡಿದ, ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ, ತನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ತಿಳಿದು ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಡ್ತಾ ಇದ್ದಾನೆ. ಅಂದರೆ ಕಲಿ ಅಂತ ಎಲ್ಲರೂ ಒಂದು ಮನೆ ಕಟ್ಕೊಂಡಿರ್ತಾನ? ಇಲ್ಲ, ಎಲ್ಲರ ಜನರಲ್ಲಿ ತೂರುತ್ತಾನವ. ಎಲ್ಲಿ ಜನರಲ್ಲಿ ಅಧರ್ಮವಿದೆ ಅಂತ ನೋಡ್ಲಿಕ್ಕೆ ಹೊರಟರು. ಅಂಥ ಕಾಲಕ್ಕೆ ತಿರುಗಿ ಬರುವಾಗ, ಎಲ್ಲ ಭೂಮಂಡಲ ತಿರುಗಿ ಬರುವಾಗ ಒಂದು ಕಡೆ ಮೂರು ಕಾಲಿಲ್ಲದ ಎತ್ತು, ಕೃಶವಾದ ಆಕಳು ಒಂದಕ್ಕೊಂದು ಮಾತಾಡಿಕೊಳ್ತಾ ಇತ್ತು. ಕೃಷ್ಣ ಇರುವ ಪರ್ಯಂತ ನಾವು ಚೆನ್ನಾಗಿದ್ದುವು, ಈಗ ನಮ್ಮ ಸ್ಥಿತಿ ಹೀಗಾಯಿತು ಅಂದಾಗ ಇವರಿಬ್ಬರು ಯಾರೋ ಅಲ್ಲ, ಧರ್ಮದೇವತಾ ಭೂದೇವಿ ಅಂತ ಅವರಿಗೆ ಬುದ್ಧಿಗೆ ಸ್ಫೂರ್ತಿಗೆ ಬಂತು. ನಂತರ ವಿಶೇಷವಾಗಿ ಅವರು ಆಕಳನ್ನು ಕಾಲಿಂದ ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾನೆ ಒಬ್ಬ ಶೂದ್ರ, ಆದರೆ ರಾಜ ವೇಷದಲ್ಲಿದ್ದಾನೆ. ಅವನನ್ನು ನೋಡಿ ಇವನೇ ಕಲಿ ಅಂತ ಅವನನ್ನು ಬಾಣದಿಂದ ಹೊಡೆಯಲಿಕ್ಕೆ ಹೋದಾಗ ಅವನನ್ನು ನಿಗ್ರಹ ಮಾಡುತ್ತಾರೆ. ಕಾಲಿಗೆ ಬಿದ್ದ ಹೇಳ್ತಾರೆ, ಖಡ್ಗ ಪ್ರಹಾರೇಣ, ಖಡ್ಗವನ್ನು ಹಿಡಿದು ಅವನ ಮೇಲೆ ದಾಳಿ ಮಾಡಿದಾಗ ಅವ ಕಾಲಿಗೆ ಬೀಳತಾ ಇದ್ದಾನೆ. ಅಲ್ಲ, ಕಲಿ ಬಲಿಷ್ಠ ಬಗ್ಗಿದನ ಅಂದರೆ ಇವರ ಹೃದಯದಲ್ಲಿ ಕೃಷ್ಣನ ಚಿಂತನೆ, ನಾಲಿಗೆಯಲ್ಲಿ ಕೃಷ್ಣ ನಾಮ ಇತ್ತು, ಅದಕ್ಕೆ ಕಲಿಗೆ ಏನೂ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಕಲಿಕಾಲ ಆದರೂ ನಮಗೆ ಕಲಿ ಕಾಟ ಕೊಡದೇ ಇರಬೇಕಾದರೆ ಎರಡೇ ಆಯುಧ, ಹೃದಯದಲ್ಲಿ ದೇವರನ್ನ ಧಾರಣೆ ಮಾಡಬೇಕು, ನಾಲಿಗೆಯಲ್ಲಿ ದೇವರ ನಾಮ ಬರ್ತಾ ಇದ್ದರೆ ಕಲಿಯುಗವು ಕೃತಯುಗವೇ ಆಗಿಬಿಡುತ್ತೆ ಅಂಥವರಿಗೆ ಅಂದರು. ನಂತರ ಅವ ಕೇಳುತ್ತಾನೆ, ಮುಂದೆ ನಂದೇ ಕಾಲ, ನನ್ನನ್ನೇ ಹೋಗು ಅಂದರೆ ಹೇಗೆ? ಅದಕ್ಕೆ ನೋಡಿದ್ರಂತೆ ಈ ಕಲಿ ಇರಲಿ ಅಂತ ನಾಲ್ಕು ಜಾಗ ಬಿಟ್ರಂತೆ. ನಾವಂದ್ವ, ಅಯ್ಯೋ ಸ್ವಾಮಿ, ನೀವು ಬಿಟ್ಟದ್ದಕ್ಕೆ ಹೀಗಾಯಿತು, ನಮಗೆಲ್ಲ ನೀವೇ ಬಿಡದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದನ್ನು ಅರಣ್ಯಕಾಚಾರ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಕಲಿಯುಗ ಕಲಿ ಇರಲಿಕ್ಕೆ ಯಾಕೆ ಬಿಟ್ಟರು ಅಂದರೆ ಕೃತಾದಿ ಯುಗಗಳಿಗಿಂತ ಕಲಿಯುಗ ಶ್ರೇಷ್ಠ ಅಂದರು. ಏನು ಭಾಳ ಹೇಳ್ಬಿಟ್ರಲ್ಲ, ಕೃತಯುಗ ಭಾಳ ಚೆನ್ನಾಗಿರುತ್ತೆ, ಕಲಿಯುಗ ವರಷ್ಟ ಅಲ್ವಾ ಅಂದರೆ ಹೇಳ್ತಾರೆ, ನಾಲ್ಕು ಯುಗಗಳಲ್ಲಿ ನಾವು ಕೃತಯುಗದಲ್ಲಿ ಇದ್ವಿ ಅಂದುಕೊಳ್ಳಿ, ಎಷ್ಟು ಜನ್ಮಗಳು ಪಡಿಬೋದು ಒಂದು ಯುಗದಲ್ಲಿ? ಅಷ್ಟು ಜನ್ಮಗಳು ಪಡೆದು ಎಷ್ಟು ಪುಣ್ಯ ಮಾಡಿದರೆ, ಹಾಗೆ ಮೂರು ಯುಗದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಮ್ಯಾಕ್ಸಿಮಮ್ ಪುಣ್ಯ ಗಳಿಸಬಹುದು, ಅಷ್ಟೂ ಪುಣ್ಯ ಅದಕ್ಕಿಂತ ಸಾಸಿವೆ ಕಾಳಷ್ಟು ಜಾಸ್ತಿ ಕಲಿಯುಗದಲ್ಲಿ ಒಮ್ಮೆ ಕೃಷ್ಣ ಅಂದರೆ ಬರುತ್ತೆ, ಒಮ್ಮೆ ದೇವರಿಗೆ ನಮಸ್ಕಾರ ಮಾಡಿದರೆ ಬರುತ್ತೆ, ಅದು ಮಾಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಮೂರು ಯುಗದ ಪುಣ್ಯ ನಮಗೆ ಬರುತ್ತೆ, ಜೊತೆಗೆ ಕಲಿಯ ಲಕ್ಷಣ ಏನು ಅಂದರೆ ಪಾಪ ನಿಧಾನ ಫಲ ಕೊಡುತ್ತೆ, ಪುಣ್ಯ ಬೇಗ ಫಲ ಕೊಡುತ್ತೆ. ಮಿಕ್ಕ ಯುಗದಲ್ಲಿ ಪುಣ್ಯ ನಿಧಾನ ಫಲ ಕೊಡುತ್ತೆ, ಪಾಪ ಬೇಗ ಫಲ ಕೊಡುತ್ತೆ, ಇಲ್ಲಿ ಪಾಪ ನಿಧಾನ ಫಲ ಕೊಡುತ್ತೆ ಅಂಥದ್ದು ಇದು. ಅದಕ್ಕೆ ಕಲಿ ಇರಲಿ ಅಂತ ಬಿಟ್ರಂತೆ. ನಾಲ್ಕು ಜಾಗ ಕೊಟ್ಟರು, ದ್ಯೂತಂ ಪಾನಂ ಸ್ತ್ರೀಯ ಸೂನ, ಕೆಟ್ಟ ಸ್ತ್ರೀಯರು, ಹೆಂಡ, ಜೂಜಾಟ, ಕಲಹ ಅಲ್ಲಿ ಇರು ಅಂತ ಹೇಳಿದರು. ಅವನು ಹೇಳಿದ, ನೀವು ಇವೆಲ್ಲ ಮಾಡಲ್ಲಲ್ವಾ, ಮತ್ತೆ ನಿಮ್ಮ ತಲೆ ಮೇಲೆ ಕೊಡಬೇಕಾದ್ರೆ ಹೇಗೆ? ಅದಕ್ಕೆ ಜಾತ ರೂಪಂ ಬಂಗಾರ ಕೊಟ್ರಂತೆ. ಎಲ್ಲರೂ ಚೂರು ಬಂಗಾರ ಹಾಕ್ಕೊಳ್ಳೇ ಹಾಕ್ಕೊಳ್ತಾರೆ, ಯಾಕೆ? ಅದಕ್ಕೆ ಇನ್ನೊಂದು ಪ್ರಮಾಣ ಇದೆ, ಮೈ ಮೇಲೆ ಚೂರಾದರೂ ಬಂಗಾರ ಇಟ್ಟುಕೊಳ್ಳಿ ಎಂಬ ಪ್ರಮಾಣವಿದೆ. ನಿತ್ಯ ಬಂಗಾರದ ನೀರು ಮೈ ಮೇಲೆ ಬೀಳಬೇಕಂತೆ, ಬಂಗಾರ ಚೂರಾದರೂ ಇರಬೇಕು ಅಂತ ಶಾಸ್ತ್ರ ಪ್ರಮಾಣವಿದೆ. ಅದಕ್ಕೆ ನೀವು ಹೇಗೂ ಬಂಗಾರ ಇಟ್ಕೊಳ್ತೀರಲ್ಲ, ನಾ ಅದರಿ ಕೊಡ್ತೇನೆ ಅಂದ. ಸರಿ ಕೂಡು ಅಂತ ಹೇಳಿದರು. ಅಂಥ ಅಂದರೆ ಬಂಗಾರದಲ್ಲಿ ಕಲಿ ಯಾವಾಗ ಕೂತಿರ್ತಾನೆ ಅಂತ ಅವಾಗ ಹೇಳಿದರು, ನಾವು ನಿತ್ಯ ಹಾಕ್ಕೊಂಡಿರುವ ಆಭರಣಗಳೇನಿವೆ ಬಂಗಾರದ್ದು, ಅದನ್ನು ನಿತ್ಯವೂ ತೆಗೆದು ತೊಳೆದು ದೇವರಿಗೆ ಸಮರ್ಪಿಸಿ, ಇದು ನಿನಗಯ್ಯ ನನಗಲ್ಲ ಅಂತ ಬಂಗಾರವನ್ನು ನಮ್ಮ ಶರೀರದಲ್ಲಿ ನಿರುವ ದೇವರಿಗಿದು ಆಭರಣ ಅಂತ ಯಾರು ಧಾರಣೆ ಮಾಡುತ್ತಾರೆ ಅಲ್ಲಿ ಕಲಿ ಪ್ರವೇಶ ಇಲ್ಲ. ಯಾರು ಬಂಗಾರ ಹಾಕ್ಕೊಳ್ಳುವಾಗ ಇದು ನನಗೆ ಹಾರ ಅಂತ ಹಾಕ್ಕೊಳ್ತಾರೋ ಅಲ್ಲಿ ಕಲಿ ಬಂದು ಕೂಡ್ತಾನೆ. ಸರಿ, ಬೇಟೆಗೆ ಹೊರಟಿದ್ದಾರೆ ರಾಜ, ಬೇಟೆಗೆ ಹೊರಟಾಗಿದೆ, ಶಮೀಕರ ಆಶ್ರಮಕ್ಕೆ ಬಂದಿದ್ದಾರೆ. ಶಮೀಕರು ಧ್ಯಾನಾವಸ್ಥೆಯಲ್ಲಿದ್ದಾರೆ, ವಿಶೇಷವಾಗಿ ಮೌನವಾಗಿದ್ದಾರೆ. ಕೇಳಿದ, ನೀರನ್ನ ಕೊಳ್ಳಿಲ್ಲ, ಮೌನವಾಗಿದ್ದಾರೆ. ತುಂಬಾ ವರ್ಣನೆ ಮಾಡ್ತಾರೆ ಭಾರತದಲ್ಲಿ ಅವರ ಕುರಿತು. ಕೊನೆಗೆ ಸತ್ತ ಹಾವನ್ನು ಅವರ ಕೊರಳಲ್ಲಿ ಹಾಕಿ ಹೊರಟು ಹೋಗ್ತಾ ಇದ್ದಾನೆ ರಾಜ. ಶೃಂಗಿ ಬಂದ ಮಗ ಶಾಪ ಕೊಡ್ತಾ ಇದ್ದಾನೆ, ಏಳನೇ ದಿನ ತಕ್ಷಕ ಬಂದು ಕಚ್ಚಲಿ ಅಂತ. ಅವಾಗ ಯದ್ಯಪಿ ಋಷಿಗಳಿಗೆ ಆ ಶಾಪವನ್ನು ಹಿಂತೆಗೆಯುವ ತಾಕತ್ತಿತ್ತು, ಆದರೆ ರಾಜನಿಗೆ ಆಯುಷ್ಯವೇ ಇದ್ದಿಲ್ಲ, ಅದಕ್ಕೆ ಶಾಪ ತೆಗೆದಿಲ್ಲ. ತೆಗೆದ್ರೂ ವ್ಯರ್ಥ. ಆದರೆ ಈ ಶಾಪದ ನೆಪದಿಂದ ರಾಜ್ಯವನ್ನು ಬಿಡಬಹುದು, ಇಲ್ಲದಿದ್ದರೆ ರಾಜ್ಯ ಬಿಡಲಿಕ್ಕಿಲ್ಲ. ರಾಜ್ಯ ಬಿಡಬೇಕಾದ್ರೆ ಶಾಪ ಬಂದರೆ ಬಿಡಬಹುದು. ಅದಕ್ಕೆ ಆ ಶಾಪ ನಿಮಿತ್ತದಿಂದ ರಾಜ್ಯ ಬಿಟ್ಟು ಕೂತಾಗ ಭಾಗವತ ಸಿಗುತ್ತೆ, ಈ ಶಾಪದಿಂದಾಗಿ ಒಳ್ಳೆಯದೇ ಆಗುತ್ತಲ್ವ ಅಂತ ಆ ಶಾಪವನ್ನು ತಿಳಿಸಿದರೆ ರಾಜ ಬಾಧೆ ಪಟ್ಟಿಲ್ಲ, ಆನಂದ ಪಟ್ಟ. ನಾ ಮಾಡಿದ ತಪ್ಪಿಗೆ ಶಿಕ್ಷೆ ಆಯಿತು ಅಂತ ಆನಂದ ಪಟ್ಟ. ಅಲ್ಲಿ ವಿಶೇಷವಾಗಿ ಪ್ರಾಯೋಪವೇಶಕ್ಕೆ ಕೊಡುತ್ತಾ ಇದ್ದಾನೆ. ಎಂಥೆಂಥ ಮಹಾತ್ಮರು ಬರುತ್ತಾ ಇದ್ದಾರೆ ಅಂದರೆ ಒಬ್ಬರ ಹೆಸರು ಹೇಳಿದ್ರೆ ಸಾಕಲ್ವ? ವೇದವ್ಯಾಸರು ಬಂದಿದ್ದಾರೆ, ಪರಶುರಾಮ ದೇವರು ಬಂದಿದ್ದಾರಂತಲ್ಲಿಗೆ ಎಲ್ಲರೂ ಬಂದಿದ್ದಾರೆ. ಆದರೆ ಅವರ್ಯಾರೂ ಹೇಳಿಲ್ಲ ಉಪದೇಶ, ಶುಕಾಚಾರ್ಯರೇ ಉಪದೇಶ ಕೊಟ್ಟದ್ದು. ಯಾಕೆ ಅಂದರು ಕೇಳ್ತಾರೆ, ಯಾರಾದರೆ ಇವರು ಹೊಟ್ಟೆಯಲ್ಲಿರುವಾಗ ಬಾಣ ಬಿಟ್ಟು ಕೊಂದಿದ್ರೋ ಅವರೇ ಈತನಿಗೆ ಜ್ಞಾನ ಕೊಟ್ಟು ಬದುಕಿಸಬೇಕು ಅಂತ ಅವರಿಗೆ ಆ ಚಾನ್ಸ್ ಕೊಟ್ಟ ಸ್ವಾಮಿ. ನೀನೇ ಕೊಂದಿದೆಯಲ್ಲಪ್ಪ ಹೊಟ್ಟೆಯಲ್ಲಿದ್ದಾಗ ಕೂಸನ್ನ, ನೀನೇ ಈಗ ಜ್ಞಾನ ಕೊಟ್ಟು ಬದುಕಿಸು ಅಂತ ವಿಶೇಷವಾಗಿ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾನೆ ರಾಜ. ಒಬ್ಬೊಬ್ಬರು ಎಂಥವರು, ಭುವನಂ ಪುನಾನಾಹ, ಜಗತ್ತನ್ನೇ ಪವಿತ್ರ ಮಾಡುವಂಥವರು ಬಂದಿದ್ದೀರಾ. ನೀವು ಬಂದದ್ದಕ್ಕೆ ಗೊತ್ತಾಯಿತು ನನ್ನ ಅನುಗ್ರಹ ನನ್ನ ಮೇಲಿದೆ, ಇಲ್ಲದಿದ್ರೆ ನಿಮ್ಮ ದರ್ಶನವೇ ಆಗಲ್ಲ ಅಂತಹದ್ದು. ಅವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನೇನು ಮಾಡಬೇಕು ಹೇಳಿ ಅನ್ನುವುದರೊಳಗೆ ಬರ್ತಾ ಇದ್ದಾರೆ. 16 ವರ್ಷದ ಪ್ರಾಯದಂತೆ ಸದಾ ಇರತಕ್ಕ ದಿಗಂಬರರಾಗಿರತಕ್ಕಂಥ, ಸುಂದರರಾದ ವಿರಕ್ತರಾದ ಪರಮ ಪುರುಷರಾಗಿರತಕ್ಕಂಥ ನಮ್ಮ ಶುಕಾಚಾರ್ಯರು ಬರ್ತಾ ಇದ್ದಾರೆ. ಅವರು ಬಂದ ಕೂಡಲೇ 1000 ಜನ ಋಷಿ ಮುನಿಗಳು ದಿಗ್ಗನೆ ಏಳುತ್ತಾ ಇದ್ದಾರೆ. ಆ ದೃಶ್ಯ ನೋಡಬೇಕು ಒಮ್ಮೆ. ಅಷ್ಟು ಜನ ನಿಲ್ಲಬೇಕಾದರೆ ಹಿಂದೆ ಬಂದಂತಹ ಹುಡುಗರು ಎಲ್ಲರೂ ಇವರು ಹಿಂದೆ ಹಿಂಬಾಲಿಸಿ ಬಂದಿದ್ರು, ಅವರೆಲ್ಲರೂ ನಿಂತು ಹೋಗ್ತಾ ಇದ್ದಾರೆ. ಇವರಿಗೆ ಒಳ್ಳೆ ಆಸನವನ್ನು ಕೊಟ್ಟು ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ರಾಜ ಕೇಳ್ತಾ ಇದ್ದಾನೆ, ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನೇನು ಮಾಡಬೇಕು ಹೇಳಿ. ಮ್ರಿಯಮಾಣಸ್ಯ ಸದಾ ಯತ್ ಕರ್ತವ್ಯಂ. ಅವಾಗ ಇನ್ನು 5 ನಿಮಿಷದಲ್ಲಿ ಬಿಟ್ಟು ಬಿಡ್ತೇನೆ, ಹೌದಲ್ವ? ಸಾಕ ಆಗ್ಬೋದಾ? ಅಲ್ಲ, ಸಾಕು ಅಂತಿದೆಯಾ, ಬೇಕು ಅಂತಿದೆಯಾ? ಸರಿ ಸರಿ, ಯಾಕಂದ್ರೆ ಸಾಕು ಅನ್ನುವಾಗ ನಿಲ್ಲಿಸಬೇಕಂತೆ, ಬೇಕು ಅನ್ನುವಾಗ ಕೊಡಬೇಕು ಅಂತ. ಊಟ ಆದರೂ ಪ್ರವಚನ ಆದರೂ, ಯಾಕಂದ್ರೆ ತುಂಬಾ ಇದೆ ಹೇಳಬೇಕಾಗಿದ್ದು, ತುಂಬಾ ಇದೆ. ಇನ್ನೂ ಕಟ್ ಶಾರ್ಟ್ ಮಾಡ್ತಾ ಹೋಗಿಬಿಟ್ರೆ ಭಾಗವತ ಹೇಳಿದಂತೇನೆ ಇರಲ್ಲ, ಹೇಗೂ ಮನಸ್ಸಿಗೆ ಕೊರತೆ ಆಗ್ಬಿಡ್ತಾ ಇರುತ್ತೆ. ನನ್ನಲ್ಲಿ ಲೋಪ ಅದು, ಕಟ್ ಶಾರ್ಟ್ ಮಾಡಲಿಕ್ಕೆ ನಂಗೆ ಬರಲ್ಲ. ಪೂರಾ ಕಟ್ ಶಾರ್ಟ್ ಮಾಡಿ ಹಾರ್ಕೊಂಡು ಹೋಗೋದು ನನಗೆ ಅದು ಅಷ್ಟು ಅಭ್ಯಾಸ ಆಗಲಿಲ್ಲ. ಚೂರು ಹೇಳಲಿಕ್ಕೆ ಹೋಗ್ತೀನಿ, ಇನ್ನೂ ಒಳಗೆ ಹೋಗ್ತಾ ಇರ್ತೇನೆ, ಅದು ನನ್ನ ದುರಭ್ಯಾಸ, ಏನು ಮಾಡಲಿ. ಸರಿ, ರಾಜ ಮಾಡಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ನೋಡಪ್ಪ, ಸಾಯಲಿಕ್ಕೆ ಸಿದ್ಧನಾದವ ದೇವರಲ್ಲಿ ಮನಸ್ಸಿಡಬೇಕು, ಒಂದೇ ಉತ್ತರ ಅಲ್ಲಿ ಕೊಟ್ಟು ಹೇಳ್ತಾರೆ. ನಿನಗೆಷ್ಟು ಹೇಳಿದ್ದು ನೀನು? 7 ದಿನಗಳ ಕಾಲ ಇದೆ ಅಂತ. ಹೌದಲ್ವೇ? ಖಟ್ವಾಂಗ ರಾಜ ಒಂದು ಮುಹೂರ್ತದಲ್ಲೇ ದೇವರ ಚಿಂತನೆ ಮಾಡಿ ದೇವರ ಸನ್ನಿಧಾನ ಪಡೆದ. ನಿನಗೆ 7 ದಿನ ಅಲ್ಲ, 7 ದಿನಗಳಿದೆ. 7 ದಿನ ಅಂದರೆ ತುಂಬ ಆಯಿತಯ್ಯ, ಅಷ್ಟು ದೇವರಿಗೆ ಇಟ್ಟು ಬಿಡು. ಇಲ್ಲಿ ಖಟ್ವಾಂಗ ರಾಜನ ಚರಿತ್ರೆ ತುಂಬ ಸುಂದರ. ಎಷ್ಟು ಗೊತ್ತು ನಮಗೆ, ಖಟ್ವಾಂಗ ರಾಜ ದೇವತೆಗಳಿಗಾಗಿ ದೈತ್ಯರಿಂದ ಯುದ್ಧ ಮಾಡಿದ, ದೈತ್ಯರ ಜೊತೆಗೆ ದೈತ್ಯರನ್ನು ಸೋಲಿಸಿದ. ದೇವತೆಗಳು ವರ ಕೇಳು ಅಂದರು, ವರ ಕೇಳಿದ. ನನಗೆ ಆಯುಷ್ಯ ಎಷ್ಟಿದೆ ಅಂತ ಹೇಳಿದರು, ಮುಹೂರ್ತ ಅಂತ ಬಂದ, ಧ್ಯಾನ ಮಾಡಿದ, ದೇವರ ಸನ್ನಿಧಾನಕ್ಕೆ ಹೊರಟ. ಯಾರಿಗೂ ಸಂಶಯವೇ ಬರಲಿಲ್ಲ, ನಮಗೂ ಯಾರಾದರೂ ಕಾಣಿಸ್ಲಿ. ನೋಡಪ್ಪ, 1 ಗಂಟೆ ಟೈಮ್ ಇದೆ, 1 ಗಂಟೆಯಲ್ಲಿ ಹೋಗ್ತೀಯಾ ಅಂತ ಹೇಳಿ ಹೇಳಿದ ಕೂಡಲೇ ನಾವು ಎಲ್ಲ ತ್ಯಾಗ ಮಾಡಿ ಮನೆಯಲ್ಲಿ ಹೋಗಿ ದೇವರ ಮನೆಯಲ್ಲೇ ಬಾಗಿಲು ಹಾಕೊಂಡು ಕೊಡೋಣ. ನಾವು ಆತದ ರಾಜ್ಯ ತ್ಯಾಗ ಮಾಡಿದಂತೆ ನಾವು ಎಲ್ಲ ತ್ಯಾಗ ಮಾಡಿ ದೇವರ ಮನೆಯಲ್ಲೇ ಕೂಡೋಣ. ಧ್ಯಾನ ಕೋತಿಯಂತೆ ಕುಣಿತಾ ಇರುತ್ತೆ ಮನಸ್ಸು, ಆ ಡಿಪಾಸಿಟ್ ಇದು ಅದು ಇದು ಇದು ಅಲ್ಲಿಟ್ಟೆ ಇಲ್ಲಿಟ್ಟೆ ಇದರಲ್ಲೇ ಇರುತ್ತೆ. ನಾನೇ ಹೋಗ್ತೀನಿ ಇರಲ್ಲ, ಈ ಆಸ್ತಿ ಎಲ್ಲ ಏನಾಗುತ್ತೋ, ದುಡ್ಡೆಲ್ಲ ಏನಾಗುತ್ತೋ, ನಮ್ಮವ್ರು ಏನಾಗ್ತಾರೆ, ಇದೇ ಆಲೋಚನೆಯಲ್ಲಿ ಒಂದು ಗಂಟೆಯಲ್ಲಿ ಸತ್ತೋಗ್ತೀವಿ ನಾವು. ಅಂದ್ರಲ್ಲಿ ಬಂತ ಅಂದ್ರೆ ಅದ ಕೇಳ್ತಾರೆ, ರಹಸ್ಯವಿದೆ ಅದು. ವಿಷ್ಣು ಪುರಾಣದಲ್ಲಿ ಇದೇ ಕಥಾ ಬರ್ತಾ ಇದೆ. ರಾಜ ಸಂಕಲ್ಪ ಮಾಡ್ತಾ ಇದ್ದಾನೆ, ನನಗೆ ಅಂದ್ರೆ ಆತನಿಗೆ ಚಿಕ್ಕ ಹುಡುಗ ಇರುವಾಗ ಜ್ಞಾನಿಗಳು ಉಪದೇಶ ಕೊಟ್ಟಿದ್ರು, ಅಪ್ಪ ನಿನಗೆ ಕಣ್ಣು ತೆಗೆದು ಯಾವ ಯಾವ ಜಡ ಕಾಣಿಸುತ್ತೆ, ಚೇತನ ಕಾಣಿಸ್ತಾರೆ, ಅವರಲ್ಲೆಲ್ಲ ದೇವರನ್ನೇ ಚಿಂತನೆ ಮಾಡು, ಶತ್ರುಗಳಲ್ಲೂ ದೇವರನ್ನ ನೋಡು, ಎಲ್ಲಾ ಕಡೆ ದೇವರನ್ನ ನೋಡು. ಅಂದ್ರೆ ಬೆಳಿಗ್ಗೆ ಕಣ್ಣು ತೆಗೆದಾಗಲಿಂದ ರಾತ್ರಿ ಕಣ್ಣು ಮುಚ್ಚೋ ಪರ್ಯಂತ ಎಷ್ಟು ಜನ ಕಾಣಿಸ್ತಾರೆ, ಎಷ್ಟು ಪದಾರ್ಥ ಕಾಣಿಸುತ್ತೆ, ಅಲ್ಲೆಲ್ಲ ಆಕಾರದಲ್ಲಿ ದೇವರನ್ನ ಸ್ಮರಣೆ ಮಾಡಬೇಕು. ದೊಡ್ಡ ವ್ರತ, ನಾವು ತುಂಬಾ ವ್ರತಗಳು ಮಾಡುತ್ತಾ ಇರ್ತೀವಿ, ಹೌದಲ್ವ? ಆ ವ್ರತ ಈ ವ್ರತ ಎಲ್ಲ ವ್ರತ ಮಾಡುತ್ತೀವಿ. ದೇವ ಅಂದ, ನಮಗೆ ಒಂದು ವಿಷಯದಲ್ಲಿ ಲೋಪ ಇರುತ್ತೆ, ಏನಾದರೂ ನಮ್ಮ ಸಾಧನೆ ಮಾಡ್ತೀವಲ್ಲ, ಅದು ವ್ರತ ಆಗಲಿ ದಾನ ಆಗಲಿ ಏನೇ ಆಗಲಿ, ನಮಗೆ ಯಾವುದು ಸಂತೋಷ ಕೊಡುತ್ತೋ ಆ ಪದಾರ್ಥವನ್ನು ಇನ್ನೊಬ್ಬರಿಗೆ ಕೊಡ್ತೀವಿ. ಏನು ಮಾಡಿದರೆ ನಮಗೆ ಸಂತೋಷ ಆಗುತ್ತೋ ಆ ವ್ರತಗಳನ್ನು ಎಲ್ಲವನ್ನ ನಾವು ಮಾಡ್ತೀವಿ, ಹೌದೋ ಅಲ್ವಾ? ಅಲ್ಲಿ ಶಾಸ್ತ್ರ ಹೇಳ್ತಾ ಇದೆ, ಅದೆಲ್ಲ ಪದ್ಧತಿ. ನೀನು ಏನು ಮಾಡಿದರೆ ದೇವರಿಗೆ ಸಂತೋಷ ಆಗುತ್ತೋ ಅದು ಮಾಡಯ್ಯ. ದಾನ ಬೇಕಾ? ನೀನು ಕೊಟ್ಟದ್ದು ಆಚೆ ಅವರಿಗೆ ಸಂತೋಷ ಆಗುವ ರೀತಿಯಲ್ಲಿ ಕೊಡು. ಅವರಿಗೆ ಸಂತೋಷ ಆಗದೆ ನಿನಗೆ ಸಂತೋಷ ಆದರೆ ಏನು ಪ್ರಯೋಜನ? ಊಟಕ್ಕೆ ಕರೆದಿರ್ತೀರ? ಊಟಕ್ಕೆ ಕರೆಯೋ ಕಾಲಕ್ಕೆ, ಹಿಂದಿನ ಕಾಲಕ್ಕೆ ಅದೊಂದು ಪದ್ಧತಿ ಇತ್ತು, ಈಗಿಲ್ಲ. ಆಗ ಊಟಕ್ಕೆ ಕರೀಲಿಕ್ಕೆ ಮನೆಗೆ ಹೋಗ್ತಾ ಇದ್ರು, ಕರೆದಾಗ ಬ್ರಾಹ್ಮಣರನ್ನ ಕೇಳ್ತಿದ್ರಂತೆ, ನಿಮಗೆ ಯಾವ ಪದಾರ್ಥ ಇಷ್ಟ ಅಂತ ಕೇಳಿ ಅದೇ ಮಾಡಿಸ್ತಾ ಇದ್ರು. ಅದು ಮಾಡಿಸಿದಾಗ ಇನ್ನು ಬಲವಂತ ಮಾಡಬೇಕಾಗಿಲ್ಲ, ಅವರೇ ಚೆನ್ನಾಗಿ ಊಟ ಮಾಡ್ತಾರೆ. ಹಾಗಲ್ಲದೆ ಅವರನ್ನ ಕರೆದು ನಮಗಿಷ್ಟವಾದ ಪದಾರ್ಥ ಮಾಡಿ ಅವ್ರಿಗೆ ಹಾಕಿದರೆ, ಅದು ಅವ್ರಿಗೆ ಇಷ್ಟ ಇಲ್ಲದಿದ್ರೆ, ಊಟಕ್ಕೆ ಇಲ್ಲದಿದ್ದಾಗ ಬಲವಂತ ಮಾಡಿ ಹಾಕಿದರೆ ಏನು ಉಪಯೋಗ, ಹೌದಲ್ಲವೇ? ಅದಕ್ಕೆ ದೇವರನ್ನ ಕೇಳಿತು ಭಾಗವತ, ಇಷ್ಟು ವ್ರತಗಳು ಮಾಡ್ತಾ ಇದ್ದೀನಿ, ನಿಂಗೆ ಯಾವ ವ್ರತ ಇಷ್ಟ? ದೇವ ಅಂದ, ನಿಜವಾಗಿ ಮಾಡ್ತೀಯ? ಮಾಡೋದಾದ್ರೆ ಮಾತು ಕೊಡು. ಮಾಡ್ತೀನಿ ಸ್ವಾಮಿ, ನಿನಗಿಷ್ಟವಾದ ವ್ರತ ಹೇಳು. ದೇವ ಅಂದ, ನಿನ್ನ ಮನಸ್ಸು ನನ್ನಲ್ಲಿ ಸದಾ ಇಡು, ಅದೇ ಸಾಕು ನನಗೆ. ನಿನ್ನ ಮನಸ್ಸು ನನ್ನಲ್ಲಿ ಸದಾ ಇಡು, ಅದೇ ದೊಡ್ಡ ವ್ರತ, ಅದಕ್ಕಿಂತ ಬೇರೆ ವ್ರತ ಇಲ್ಲ. ನಾವಂದ್ವಿ, ಅದೊಂದು ಬಿಟ್ಟು ಬೇರೆ ಕೇಳು ಸ್ವಾಮಿ. ಯಾಕೆ? ಮನಸ್ಸು ನಿನ್ನಲ್ಲೇ ಇಡಬೇಕಾದ್ರೆ ತುಂಬಾ ಕಷ್ಟ, ಪದಾರ್ಥ ಬೇಕಾದ್ರೆ ಸುರಿಬೋದು ನಿನ್ನ ತಲೆಯಲ್ಲಿ. ಏನು ಕೆ ಆರ್ ಮಾರ್ಕೆಟ್ ಇಂದ ವಿಶೇಷವಾಗಿ ಹೂ ಒಂದು ಲಾರಿ ತಂದು ಸುರಿಬೋದು ನಿನ್ ಮೇಲೆ, ಅರಶಿನ ಕುಂಕುಮ ಸುರಿಬೋದು, ಎಲ್ಲಾ ದಾನ ಕೊಡ್ಬೋದು. ಮನಸ್ಸು ನಿನ್ನಲ್ಲೇ ಇಟ್ಟು ಕೊಡಬೇಕಾದ್ರೆ ಎಷ್ಟು ಬೇಕಾದ್ರೆ ಇಟ್ಟು ನೋಡಿ. ಇವತ್ತು ಪ್ರವಚನ ಮುಗಿದ ಮೇಲೆ, ಇವತ್ತು ವಿಶೇಷವಾದ ಪ್ರೋಷ್ಠಪದಿ ಕಾಲ, ನಾಳೆ ಬೆಳಗ್ಗಿನ ಪರ್ಯಂತ ಎಚ್ಚರ ಇದ್ದಷ್ಟು ಕಾಲ ದೇವರಲ್ಲೇ ಮನಸ್ಸಿಡ್ತೀನಿ ಅಂತ ನೋಡಿ, ಇಟ್ಟ ಸಂಕಲ್ಪವೂ ಮರೆತು ಹೋಗಿರುತ್ತೆ. ನಾಳೆ ಬೆಳಿಗ್ಗೆ ನನ್ನ ನೋಡಿದಾಗ ನೆನಪಾಗುತ್ತೆ, ಹೌದಲ್ಲ ಅಂದುಕೊಂಡಿವಿ ಅಂತ ಆ ಥರ ಆಗಿಬಿಡುತ್ತೆ. ಈ ರಾಜ ಮಾಡಿದ್ದದು ಏನು, ತನಗೆ ಚಿಕ್ಕ ಹುಡುಗ ಇದ್ದಾಗಲಿಂದ ಇಷ್ಟರ ಪರ್ಯಂತ ನಾನು ಪ್ರತಿಯೊಂದು ಕ್ಷಣ ನನಗೆ ಕಾಣಿಸಿದ ಪ್ರತಿಯೊಂದು ವ್ಯಕ್ತಿಯಲ್ಲಿ ದೇವರನ್ನೇ ಚಿಂತನೆ ಮಾಡಿದ್ದು ಸತ್ಯ ಆದರೆ ದೇವರು ನನ್ನ ಹೃದಯಕ್ಕೆ ಬರಲಿ ಎಂದ ದೇವರು ಬಂದೇ ಬಿಟ್ಟ. ಇಂಥ ಮಹಾತ್ಮ ಖಟ್ವಾಂಗ ಮಹಾರಾಜ. ಅದಕ್ಕೆ ಸದ್ಗತಿಯನ್ನು ಪಡೆದನಯ್ಯ, ಸಾಯಲಿಕ್ಕೆ ಸಿದ್ಧನಾದವ. ಅಂದರೆ ಸಾವು ಬರುತ್ತೆ ಅಂತ ಗೊತ್ತಾದ ಮೇಲೆ ಅಂಥವರು ಏನು ಮಾಡಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ಭಯವನ್ನು ಬಿಡಬೇಕು. ಪುಣ್ಯವಂತರಾದವರಿಗೆ ಮಾತ್ರ ಭಗವಂತ ಅವರ ಸಾವನ್ನು ಮೊದಲೇ ತಿಳಿಸ್ತಾನಂತೆ, ಪಾಪಿಗಳಿಗೆ ತಿಳಿಸಲ್ಲ. ಪುಣ್ಯವಂತರಾದವರು ತಿಳಿಸ, ಯಾಕೆ ಸ್ವಲ್ಪ ಸಾಧನೆ ಮಾಡಿಕೊಳ್ಳಿ ಅಂತ. ಆ ತಿಳಿಸಿದ ಕೂಡಲೇ ಭಯಪಟ್ಟು, ಅಯ್ಯೋ ಹೋಗ್ಬಿಡ್ತೇನೆ ಅಂತ ಭಯಪಟ್ಟು ಮಾಡಬಾರದಂತೆ. ಅವ್ರು ಹೇಳ್ತಾರೆ, ಭಯವನ್ನು ಬಿಡಬೇಕು, ದೇವರ ಚಿಂತನೆ ಮಾಡಲಿಕ್ಕೆ ಪುಣ್ಯತೀರ್ಥಗಳಿಗೆ ಹೊರಡಬೇಕು, ಅಲ್ಲಿ ಸ್ನಾನ ಮಾಡಬೇಕು. ಗೃಹಾತ ಪ್ರವ್ರಜಿತ ತೀರಹ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಬೇಕು, ಏಕಾಂತದಲ್ಲಿ ಕೂಡಬೇಕು, ಆಸನ ಸಿದ್ಧಿಯನ್ನು ಪಡೆಯಬೇಕು, ಶ್ವಾಸ ಜಯ ಪಡೆಯಬೇಕು, ದೇವರನ್ನೇ ಚಿಂತನೆ ಮಾಡಬೇಕು, ಓಂಕಾರ ಅಭ್ಯಾಸ ಮಾಡಬೇಕು. ಧ್ಯಾನದಲ್ಲಿ ದೇವರನ್ನೇ ಚಿಂತನೆ ಮಾಡಿದರೆ ದೇವರ ದರ್ಶನ ಆಗುತ್ತಯ್ಯ, ಅವನು ಹೊರಡಬಹುದು. ನೀವು ಹೇಳಿದ್ದು ಬಹಳ ಸುಲಭ ಆಗಿದೆ, ಮನಸ್ಸು ನಿಲ್ಲಲ್ಲ ಏನು ಮಾಡಬೇಕು? ಅವಾಗ ಹೇಳ್ತಾರೆ, ಮನಸ್ಸು ನಿಲ್ಲಲ್ಲ, ಯಾಕೆ? ಪಾಪಗಳು ಕೂತಿವೆ, ಪಾಪ ಕೂತದ್ದಕ್ಕೆ ಮನಸ್ಸು ವಿಕಾರ ಆಗ್ತಾ ಇದೆ. ಅದಕ್ಕೆ ಪಾಪಗಳು ಹೋದರೆ ಮನಸ್ಸು ನಿಲ್ಲುತ್ತೆ, ಪಾಪಗಳು ಹೋಗಬೇಕಾದ್ರೆ ಏನು ಮಾಡಬೇಕು? ಅವ್ರು ಹೇಳ್ತಾರೆ, ಧಾರಣೆಯನ್ನು ಮಾಡಬೇಕು ಅಂದ್ರು. ಏನು ಧಾರಣ ಅಂದ್ರೆ, ವಿರಾಟ್ ರೂಪವನ್ನ ನಮ್ಮ ಹೃದಯದಲ್ಲಿ ವಿಶೇಷವಾಗಿ ಧಾರಣೆ ಮಾಡಬೇಕು. ಅಂದ್ರೆ ಬಿಟ್ಟು ಬಿಟ್ಟು ನೆನೆಯಬೇಕು. ಅಂದ್ರೆ ಯಾವಾಗ ಯಾವಾಗ ಬಿಡಬೇಕು ಅಂದ್ರೆ, ನಾವೇನು ಬಿಡಬೇಕಾಗಿಲ್ಲ, ಮನಸ್ಸು ಬಿಟ್ಟು ಹೋಗ್ತಾನೆ ಇರುತ್ತೆ. ಅದನ್ನು ಸೆಳೆಕೊಂಡು ಬಂದು ಇಟ್ಟು 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 ಮಾಡ್ತಾ ಇದ್ರೆ ಮನಸ್ಸಿನ ಪಾಪಗಳು ಸುಟ್ಟು ಸುಟ್ಟು ಹೋಗ್ತಾ ಇರುತ್ತೆ. ಆ ರೂಪ ಎಂಥದ್ದು, ಪಾತಾಳ ಮೇತಸ್ಯಹಿ ಪಾದಮೂಲಂ ಅಂತ ಹೇಳ್ತಾರೆ. ಈ ಒಂದು ವಿರಾಟ್ ರೂಪದ ವಿಷಯವನ್ನೇ ವಿಶೇಷವಾಗಿ ಹೇಳಿದ್ದು ಮಖಸುಳಾದಿ ಅಂತ ಶೇಷದಾಸರು. ಇದೇ ರೂಪದ ಉಪಾಸನಾ ವಿಷಯವನ್ನು ಹೇಳಿದ್ದು ಅರಣ್ಯಕಾಚಾರ್ಯರು, ಆಧ್ಯಾತ್ಮ ರಸರಂಜನಿ ಅಂತ. ಈ ರೂಪವೇ ಅಂದರೆ ಪಾತಾಳದಲ್ಲಿ ಅಂದರೆ ತನ್ನ ಪಾದ ತಲದಲ್ಲಿ ಅಡಿಯಲ್ಲಿ ಅಂಗಾಲಿನಲ್ಲಿ ಪಾತಾಳ, ನಂತರ ರಸಾತಲ, ನಂತರ ಮಹಾತಲ, ನಂತರ ತಲಾತಲ, ಮೊಣಕಾಲಿನಲ್ಲಿ ವಿಶೇಷವಾಗಿರತಕ್ಕಂಥ ಸುತಲ, ತೊಡೆಗಳಲ್ಲಿ ಅತಲ ವಿತಲ, ಕಟಿಯಲ್ಲಿ ಭೂಲೋಕ, ನಾಭಿಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಮಹರ್ಲೋಕ, ಕಂಠದಲ್ಲಿ ಜನೋಲೋಕ, ನಂತರ ಭ್ರೂಮಧ್ಯದಲ್ಲಿ ತಪೋಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ. ಈ ಥರ ಜಗತ್ತನ್ನೆಲ್ಲ ಧಾರಣೆ ಮಾಡಿದ ಭಗವತ್ ರೂಪವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಮಾಡ್ತಾ ಬಂದರೆ ಮನಸ್ಸಿನ ದೋಷಗಳೆಲ್ಲ ಹೋಗಿ ಮನಸ್ಸು ಶುದ್ಧ ಆಗುತ್ತಯ್ಯ. ಆವಾಗ ಹೃದಯದಲ್ಲಿರುವ ಸೂಕ್ಷ್ಮವಾದ ಭಗವದ್ ರೂಪವನ್ನ ಧ್ಯಾನ ಮಾಡಬಹುದು ಅಂದಾಗ ಯಾರನ್ನು ಧ್ಯಾನ ಮಾಡಬೇಕು ಅಂತ ಬ್ರಹ್ಮದೇವರನ್ನೇ ಕೇಳತಾ ಇದ್ದಾರೆ ನಾರದರು. ನೀವೇ ದೊಡ್ಡವರ, ನಿಮಗಿಂತ ದೊಡ್ಡವರಿದ್ದಾರಾ ಅಂದಾಗ, ಜಗತ್ತಿಗೆ ಎಲ್ಲರಿಗಿಂತ ದೊಡ್ಡವ ನಾರಾಯಣ ಇದ್ದಾನೆ. ದೇವತೆಗಳನ್ನ ಕೇಳಿದರೆ ಒಬ್ಬೊಬ್ಬರು ಒಂದೊಂದನ್ನ ಕೊಡ್ತಾರೆ, ಇವ ಮಾತ್ರ ಎಲ್ಲವನ್ನ ಕೊಡತಕ್ಕಂಥವ. ಹೇಳ್ತಾ ಇದ್ದಾರೆ ಎಲ್ಲ, ಅಕಾಮಹ ಸರ್ವಕಾಮೋವ ಮೋಕ್ಷ ಕಾಮ. ಎಲ್ಲ ಬಯಕೆಗಳು ಬೇಕಾ? ದೇವರನ್ನ ಕೇಳಬೇಕು. ಯಾವುದು ಬೇಡ? ಮೋಕ್ಷ ಬೇಕಾ? ದೇವರನ್ನ ಕೇಳಬೇಕಯ್ಯ. ನಾರಾಯಣನೇ ಸರ್ವೋತ್ತಮ ಅಂತ ಹೇಳತಾ, ಆ ನಾರಾಯಣನ ಅನುಗ್ರಹದಿಂದ ತಾವು ಸೃಷ್ಟಿ ಮಾಡಿದ ಕ್ರಮವನ್ನೆಲ್ಲ ಹೇಳಿಕೊಡ್ತಾರೆ. ನಾನೇ ಹಿಂದೆ ವಿಶೇಷವಾಗಿ ಸ್ವಾಮಿಯ ನಾಭಿಯ ಕಮಲದಿಂದ ಹುಟ್ಟಿ ಬಂದಿದ್ದೆ, ಹುಡುಕಿದೆ ನನಗೆ ಹುಟ್ಟು ಕೊಟ್ಟವರು ಯಾರೋ ಅಂತ. ಆ ಸ್ವಾಮಿ ಅನುಗ್ರಹ ಮಾಡಿದ, ಅವನ ಅನುಗ್ರಹದಿಂದ ನಾನು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದೆ, ಅವನ ಪಾದವನ್ನ ಹಿಡಿಯೋದೆ ಸರಿ ಅಂತ ಹರಿ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದರು. ಆವಾಗ ಪ್ರಶ್ನೆ ಬರ್ತಾ ಇದೆ, ವಿದುರ ಮೈತ್ರೇಯರಿಂದ ಉಪದೇಶವನ್ನ ಪಡೆದ ಅಂತ ಹೇಳುತ್ತಾರೆ, ಆ ಕ್ರಮವನ್ನ ತಿಳಿಸಿಕೊಡಿ ಎಂದರೆ, ಅದಕ್ಕೆ ಶುಕಾಚಾರ್ಯರು ಹೇಳಲಿಕ್ಕೆ ತೊಡಗ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.